பிதமவலபலம் பிரம்ம வேதாந்த வீத்யம் காஞ்சனாமந்தர லோலிதாத்யதவுரைத்வித்தேந்திரா நித்யரைஹி ஜாதோ பாரத பாரிஜாத சுதருஹு சத்ப்ரஹ்ம சூத்ராம்ருதம் ஆசீத் தந்திர புராண சன்மணிகணோ ஜாத்யுதேந்து சதா சோயம் வியாச சுதா நிதிர் பவது மே புத்தே சதாம் பூதிதா மகாவைகர்த்தானாம் சௌவிரஜம் நிர்தோஷம் ஜிதச்சந்திரச்சந்திரிகமலம் தாபத்ரயோன்மூலனே காம்பீர்யே ஜிதசிந்துராஜவமிதம் பாஷ்யம் யதாஸ்யாம்புஜாத் ஆவிர்பூதமமந்தபோத பகவத் பாதான் ப்ரபத்யே ததான் ஸ்ரீமத்வசம்சேவனலப்த சுத்த வித்யாசுதாம்போனித யோமராயே கிருபாலவ பங்கஜநாபதிர்த்தாஹ கிருபாலவ ஸ்யான்மை நித்யமேஷாம் ஸ்ரீமத் ரமாரமண சத்கிரிபாதசங்கி வக்யா நிநாத தலிதாகில துஷ்ட தர்ப்பம் துர்வாதிவாரண விதாரண தக்ஷ தீட்சம் அக்ஷோப்ய தீர்த்த மிருகராஜ மஹம் நமாமி அதைத கிருபயா பிரம்மசூத்ர பாஷ்யம் யதாமதி யாகுருவே ஸ்ரீமதானந்த தீர்த்தாரிய முக நிஸ்ருதம் கங்கா சங்கேன நைர்மல்யம் ரத்யாத்திர் லப்யதே யதா வாசோ விசுத்தி சித்தியர்த்தம் சங்கம்யந்தே குரோர்கிரஹ ஓம் நாராயணம் குணைசர்வைருதீர்ணம் தோஷவர்த்திதம் தேயம் கம்யம் குருஞ்சாபி நத்வா சூத்ரார்த்த உச்யதே ஓம் ஓம் அதாதோ ரம்ம ஜிஜ்ஞாசா ஓம் எனத்திகா ஓம் ததவ்யக்தமாகி ஓம் ஓம் சம்பராதனே பிரத்யக்ஷானுமானாபியாம் ஓம் ஓம் பிரகாசவச்ச அவைசேஷ்யம் ஓம் அத்தேன் ஹெடிதரோ பக்தி என்ன மாடபேக்கு ஒன்று பக்தி பாத ஐது பக்தி மாடலேபேக்கு ஒன்று நிரதிசய பக்தியன்ன மாடபேக்கு இன்னொன்று ಹಾಗ ಅವನು ಪ್ರಶ್ನೆ ಮಾಡ್ದ ದೇವರು ಕಾಣ್ತಾನೋ ಇಲ್ವೋ ಕಾಣ್ತಾನೆ ಅಂತ ಹೇಳೋದಾದ್ರೆ ನಾವು ಪ್ರಯತ್ನ ಪಟ್ಟು ನೋಡ್ಬಿಡ್ತೇವೆ ಅಷ್ಟೇನೆ ಕಾಣೋದಿಲ್ಲ ಅಂತ ಹೇಳಿದ್ರೆ ಅವನು ನೋಡಿ ಯಾಕೆ ನೋಡ್ಲಿಕ್ಕೆ ಯಾಕೆ ಪ್ರಯತ್ನ ಪಡ್ಬೇಕು ನಾವೀಗ ವೇಸ್ಟ್ ಅದೆಲ್ಲ ಕೂಡ ಅಂತ ಅವನು ವಾದ. ಆಮೇಲೆ ಅದಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ, ಉತ್ತರ ಕೊಡ್ತಾ ಇದ್ದಾರೆ. ಇಲ್ಲ, ಅವನು ಕಾಣೋದಿಲ್ಲ, ಅವ್ಯಕ್ತ ರೂಪ ಅಂತ ಹೇಳಿ ತದವ್ಯಕ್ತ ಮಾಹಿ ಅವನು ಅವ್ಯಕ್ತ ಅಂತ ಹೇಳಿದ ಮೇಲೆ ಅವನು ಪ್ರಯತ್ನ ಪಟ್ಟರೆ ಕಾಣೋದಾದ್ರೆ ಪ್ರಯತ್ನನೇ ಪಡ್ತೇವೆ, ಪ್ರಯತ್ನ ಪಟ್ಟರು ಕಾಣದ ಹೋದ್ರೆ ಬಿಟ್ಟೇ ಬಿಡುತ್ತೇವೆ. ಆದ್ರಿಂದ ಆಗ್ಲೂ ಮಾಡೋದಿಲ್ಲ ಅಂತ ಹೇಳಿದ. ಹಾಗೆ ಹೇಳ್ತಾರೆ, ಅವ್ಯಕ್ತ ಎರಡು ವಿಧ. ಕೆಲವು ಅವ್ಯಕ್ತ ಪದಾರ್ಥ ಪ್ರಯತ್ನ ಪಟ್ಟರೆ ಕಸ್ತೂರಿ ಒಂದು ವಾಸನೆ ಇದೆ ಅವ್ಯಕ್ತ, ಪ್ರಯತ್ನ ಪಟ್ಟರೆ ವ್ಯಕ್ತ ಆಗಿಬಿಡುತ್ತೆ, ಗೊತ್ತಾಯ್ತಾ? ಆ ರೀತಿ ದೇವರಾಗಬಹುದಲ್ಲ ಅಂತ ಕೇಳಿದ್ರೆ, ಇಲ್ಲ, ನಿತ್ಯಾವ್ಯಕ್ತ ಅಂತ ಕರೋದು. ನಿತ್ಯಾವ್ಯಕ್ತ ಅಂದ್ರೆ ಏನು? ಅಬ್ಸಲ್ಯೂಟ್ಲಿ ಇನ್ವಿಸಿಬಲ್. ಅಂದಮೇಲೆ ದೇವರು ಯಾವಾಗಲೂ ಕಾಣೋದಿಲ್ಲ, ಪ್ರಯತ್ನ ಭಕ್ತಿ ಬೇಕೇ ಬೇಕು. ಯಾತಕ್ಕೆ? ಅನುಗ್ರಹ ಮಾಡಿದ್ರೆ ಮಾತ್ರ ದೇವರು ಕಾಣ್ತಾನಾದ್ರಿಂದ ಪ್ರಯತ್ನ ಮಾತ್ರ ದೇವರು ಕಾಣೋದಿಲ್ಲ ಅಂತ ಪ್ರಶ್ನೆ ಬಂದಾಗ ಕೊನೆಯ ಹೇಳ್ತಾರೆ, ನಿತ್ಯಾವ್ಯಕ್ತೇನ ರೂಪೇಣ ತಥೈವ ತಿಷ್ಠತಿ ವ್ಯಕ್ತಂ ಕಿಂಚಿತ್ ರೂಪಂ ಗೃಹೀತ್ವಾ ದೃಶ್ಯತೆ ಯಥಾ ಅಜ್ಞಾದಯಃ ತನ್ಮಾತ್ರ ರೂಪೇಣ ಅದೃಶ್ಯ ಅಪಿ ಸ್ಥೂಲ ರೂಪೇಣ ದೃಶ್ಯಂತೆ ಭವಿತಿ ಚೇನ್ನ. ಈ ರೀತಿ ಪ್ರಶ್ನೆ ಹಾಕೊಂಡ್ರೆ ಹೇಗಿರುತ್ತೆ ಅಂತ ಕೇಳಿದೆ. ನಿತ್ಯಾವ್ಯಕ್ತವಾಗಲಿ ಹೇಗಿದ್ರೆ ದೇವರಿಗೆ ಎರಡು ರೂಪ ಅಂತ ತಿಳ್ಕೊಂಬೋಣ. ಒಂದು ನಿತ್ಯಾವ್ಯಕ್ತ ರೂಪ, ಒಂದು ವ್ಯಕ್ತ ರೂಪ ಅಂತ ಒಂದು. ನಿತ್ಯಾವ್ಯಕ್ತ ರೂಪ ನೋಡ್ಲಿಕ್ಕಾಗೋದಿಲ್ಲ, ಆದ್ರೆ ವ್ಯಕ್ತ ರೂಪ ನೋಡ್ಲಿಕ್ಕಾಗುತ್ತೆ ನಮಗೆ. ಉದಾಹರಣೆಗೆ, ಅಗ್ನಿ ಕಾಷ್ಠದಲ್ಲಿದೆ, ನಮಗೆ ಕಾಣಿಸೋದಿಲ್ಲ. ಮಥನ ಮಾಡಿದ ಕಣ್ಣಿಗೆ ಕಾಣಿಸುತ್ತೆ. ಅದು ಅವ್ಯಕ್ತ ಅಗ್ನಿ, ವ್ಯಕ್ತ ಅಗ್ನಿ ಅಂತ ಯಾಕೆ ತಿಳ್ಕೋಬಾರದು? ಈ ಬೇಸಿಸ್ ಮೇಲೇನೆ ನಿನ್ನ ಹೇಳಿದ ಹಾಗೆ ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಅಂತ ಮಾಡಿ, ನಿರ್ಗುಣ ಬ್ರಹ್ಮ ಅವ್ಯಕ್ತ, ಸಗುಣ ಬ್ರಹ್ಮ ವ್ಯಕ್ತ, ಆದ್ರಿಂದ ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು ಅಂತ ಅವರ ಅರ್ಥ ಬರೀತಾರೆ. ಅದೆಲ್ಲ ಅಲ್ಲ. ಓಂ ಪ್ರಕಾಶ ವಚ್ಚ ಅವೈಶೇಷ್ಯಂ ಓಂ ಅಜ್ಞಾಧಿವತ್ ಸ್ಥೂಲ ಸೂಕ್ಷ್ಮತ್ವ ವಿಶೇಷ ಅಭಾವ. ದೇವರಲ್ಲಿ ಎರಡು ಭಾಗ ಇಲ್ಲ. ಏನಂತ? ನಿತ್ಯಾವ್ಯಕ್ತ ಮತ್ತು ಸ್ವಲ್ಪ ವ್ಯಕ್ತ ಅಂತನೋ, ಅಥವಾ ಸ್ಥೂಲ ಅಥವಾ ಸೂಕ್ಷ್ಮ ಅಂತಾನೋ, ದೇವರಲ್ಲಿ ಏನಿಲ್ಲ, ವ್ಯತ್ಯಾಸ ಇಲ್ಲ. ಅದು ಎಲ್ಲ ರೂಪಗಳು ಅವ್ಯಕ್ತನೆ, ಎಲ್ಲ ರೂಪಗಳು ಸೂಕ್ಷ್ಮನೇ, ಆದ್ರಿಂದ ದೇವರು ಕಾಣೋದಿಲ್ಲ. ಅಗ್ನಿ ಎಂಬುದು ಭೌತಿಕ ಪದಾರ್ಥ, ಭೌತಿಕವಾದ ಅಗ್ನಿಗೆ ಎಲ್ಲ ಹೇಳಬಹುದು. ಪರಮಾತ್ಮ ಅಪ್ರಾಕೃತನಾದ್ದರಿಂದ ಅವನಿಗೆ ಅಬ್ಸಲ್ಯೂಟ್ಲಿ ಅಪ್ರಾಕೃತನೇ ಹೊರತು ಬೇರೆ ಅಲ್ಲ. ಅಗ್ನಾದಿವತ್ ಸ್ಥೂಲ ಸೂಕ್ಷ್ಮತ್ವ ವಿಶೇಷ ಅಭಾವ ಇದೇ ಹೇಳಬೇಕು. ಸಗುಣ ನಿರ್ಗುಣ ಅನ್ನೋ ವಿಶೇಷ ದೇವರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಉತ್ತರ. ನಾಸೌ ಸೂಕ್ಷ್ಮೋ ನ ಸ್ಥೂಲ ಪರ ಏವ ಸಭವತಿ ತಸ್ಮಾದಾಹು ಪರಮಃ ಇತಿ ಇತಿ ಮಾಂಡವ್ಯ ಶ್ರುತೇ. ನಾಸೌ ಸೂಕ್ಷ್ಮ ನ ಸ್ಥೂಲ, ಪ್ರಾಕೃತದ ಸೂಕ್ಷ್ಮನೂ ಅವನಲ್ಲ, ಪ್ರಾಕೃತದ ಸ್ಥೂಲನೂ ಅವನಲ್ಲ. ಅಪ್ರಾಕೃತ ಅಂದ್ಮೇಲೆ ವೆರೈಟಿನೇ ಬೇರೆ ಆಗೋಯ್ತು. ಪರ ಏವ ಸಭವತಿ ತಸ್ಮಾದಾಹು ಪರಮಃ ಇತಿ, ಅವನು ಪರ, ಅಬೌ ಆಲ್ ದಟ್ ಆಗಿರೋದಿಲ್ಲ, ಅವನನ್ನ ಪರಮ ಅಂತ ಕರೀತಾರೆ. ಇತಿ ಇತಿ ಮಾಂಡವ್ಯ ಶ್ರುತೇ, ಈ ರೀತಿಯಲ್ಲಿ ಮಾಂಡವ್ಯ ಶ್ರುತಿ ಅದನ್ನ ತಿಳಿಸಿದೆ ಅಂತ ಹೇಳಿ. ಮುಂದೆ ಸ್ಥೂಲ ಸೂಕ್ಷ್ಮ ವಿಶೇಷೋತ್ರ ನ ಕ್ವಚಿತ್ ಪರಮೇಶ್ವರಿ, ಅದು ಶ್ರುತಿ. ಈಗ ಸ್ಮೃತಿ ಆಚಾರ್ಯ ಸ್ಮೃತಿಯನ್ನಷ್ಟೇ ಕೋಟ್ ಮಾಡ್ತಾರೆ ಅಂತ ಇವರೆಲ್ಲರೂ ಆರೋಪ ಮಾಡ್ತಾರೆ. ಆಚಾರ್ಯ ಯಾಜರೂ ಶ್ರುತಿ ಮತ್ತು ಶ್ರುತಿನೂ ಕೋಟ್ ಮಾಡ್ತಾರೆ, ಅದು ಉದ್ದೇಶಪೂರ್ವಕ ಇಗ್ನೋರ್ ಮಾಡ್ತಾರೆ ಅವರು, ಗೊತ್ತಾಯ್ತಾ. ಆಚಾರ್ಯ ಎರಡನ್ನೂ ಕೋಟ್ ಮಾಡಿಬಿಡ್ತಾರೆ. ಎರಡೂ ಕೋಟ್ ಮಾಡೋ ಕಾರಣ ಏನು ಅಂದ್ರೆ ಶ್ರುತಿಗಳ ಸ್ಮೃತಿಗಳು ವ್ಯಾಲಿಡ್ ಆದ್ರಿಂದ ಎರಡರಲ್ಲೂ ಬರಬೇಕು ನಮಗೆ. ಎರಡರಲ್ಲೂ ಬಂದ ಅವ್ರ ಸ್ಮೃತಿ ನ್ಯಾತ ಕೋಟ್ ಮಾಡಿದ್ರೆ ಅಗೇನೆಸ್ಟ್ ಅವರಿಗೆ. ಶ್ರುತಿಗಳನ್ನು ಕೂಡ ಮೂರ್ ನಾಲ್ಕು ಅದನ್ನೇ ರಿಪೀಟ್ ಮಾಡ್ತಿರ್ತಾರೆ, ಹೊಸ ಸ್ಮೃತಿಗೆ ಹೋಗೋದಿಲ್ಲ, ಇದ್ದರಲ್ಲಿ ರಿಪೀಟ್ ಮಾಡ್ತಾರೆ. ಬೇರೆ ಶ್ರುತಿ ಇಲ್ಲ ಆದ್ರಿಂದಾಗಿನೆ ಕೊಡೋಗಿಲ್ಲ, ಅದೇ ತಿರಾಸ್ ತೋರಿಸ್ತದೆ ಮತ್ತೆ ಅಟ್ಟೆ ಹೊರತು. ನೋಡಿ ಇಷ್ಟ ತಪ್ಪ ಇದ್ರು ಕೂಡ ಅವೇ ಕಾಪೀಸ್ ಅಷ್ಟೇ, ಬೇರೆ ಇಲ್ಲ. ಆಚಾರ ಹಾಗೆ ಎಲ್ಲ ವೆರೈಟಿ ಕೊಡ್ತಾರೆ. ಅವರೇನು ಶುರು ಮಾಡ ಅಪ್ರಸಿದ್ಧ ಕೋಟ್ನ ಶುರು ಮಾಡ್ಬಿಟ್ರೆ ಆಮೇಲೆ ಅದಕ್ಕೆ ಅಪ್ರಸಿದ್ಧ ತಲೆ ಕೆಡಿಸ್ಕೋಬೇಡ. ನೀನು ಪ್ರಸಿದ್ಧರೇ ಕೋಟ್ ಮಾಡಿದಾರಲ್ಲ, ಬೇಕಾದ್ರೆ ನಿಮಗೆ ಅಪ್ರಸಿದ್ಧ ಕೋಟ್ ಮಾಡಿ ಎಕ್ಸ್ಟ್ರಾ ಇದಕ್ಕೆ ಉದಾಹರಣೆಗೆ ಒಂದು ಪಿ ಎಚ್ ಡಿ ಮಾಡಿದ್ರೆ ಸಾಕು ಅಂತ ಇರುತ್ತೆ, ಡಿಗ್ರಿ ಸರ್ಟಿಫಿಕೇಟ್ ಇರ್ತಾರೆ, ಗೊತ್ತಾಯ್ತಾ. ಅದು ನಿಮಗೆ ಬೇಕಿರ್ಬೋದು ಬೇಡದೇ ಇರಬಹುದು, ಅದು ಫ್ಯಾಕ್ಟ್ ಅಷ್ಟೇ. ನೀವು ಬೇಕಾದ್ರೆ ಬಿಟ್ಬಿಡು, ಡೋಂಟ್ ವರಿ ಡೋರ್ವಿ ಡೋಂಟ್ ವರಿ. ಕೆಲವು ಯಾವುದು ಮಸ್ಟ್ ಅದನ್ನು ನೋಡ್ತಾನೆ, ಕೆಲವು ಡಿಸೈರಬಲ್ ಅಂತ ಹೇಳಿದ್ರೆ ಮೇ ಆರ್ ಮೇ ನಾಟ್ ಬಿ ಅಷ್ಟೇ. ಸೊ ಆಚಾರ್ಯ ಡಿಸೈರಬಲ್ ಕೋಟ್ ಮಾಡಿದ್ರೆ ಹೊರತು ಅದಕ್ಕೆ ತಲೆ ಕೆಡಿಸ್ಕೋಬೇಕು ನೀನು. ಇದೆಲ್ಲ ಹಿಂದೆ ಹೇಳ್ಬಿಡಿ, ವಿಜೇಂದ್ರ ಸಾವಳ ಎಲ್ಲ ಹೇಳ್ಬಿಟ್ಟಿದ್ರೆ ಉತ್ತರಾನ. ಆ ಉತ್ತರ ಪ್ರೊಜೆಕ್ಟ್ ಆಗಿಲ್ಲ ಆದ್ರಿಂದ ಪ್ರಶ್ನೆ ಅಷ್ಟೇ ಉಳ್ಕೊಂಡ್ಬಿಟ್ಟಿದೆ ನನಗಡೆ. ಉತ್ತರ ಹೆಚ್ಚು ಪ್ರಚಾರಕ್ಕೆ ಬಂದಿಲ್ಲ, ಪ್ರಶ್ನೆ ಅಷ್ಟೇ ಉಳ್ಕೊಂಡು ಅಪ್ರಸಿದ್ಧ ಶ್ರುತಿ ಉಲ್ಲೇಖ ಮಾಡ್ತಾರೆ, ಅದು ಕೆಡಿಸ್ಕೋಬೇಕಾಗಿಲ್ಲ. ಪ್ರಸಿದ್ಧ ಶ್ರುತಿ ಉಲ್ಲೇಖ ಮಾಡಿಲ್ಲ ಅಂದ್ರೆ ದೋಷ ಬರೋದು. ಅಪ್ರಸಿದ್ಧ ಶ್ರುತಿ ಎಕ್ಸ್ಟ್ರಾ ಅದು, ಅರ್ಥ ಆಯ್ತಾ? ಈಗ ಎಕ್ಸ್ಟ್ರಾ ಅದು, ಐದು ಸ್ವೀಟಿ ಕೊಟ್ಟಿದ್ದೆ ಇವ್ರು ಸ್ವೀಟ್, ಆರು ಸ್ವೀಟ್ ಮಾಡಿದ್ರೆ ಮಾಡಿದ್ರೆ ಗ್ಯಾರಂಟಿ ಮಾಡ್ತಾರೆ, ಯಾರು ತಪ್ಪು ಇನ್ನು ಖುಷಿ ಪಟ್ಟು ಬಂದ್ಬಿಡ್ತಾರೆ, ಎಷ್ಟೇ ವಿಲೋಕೋಣ ಅಂತ ಹೋಗ್ತಾನೆ. ಅದಕ್ಕೆ ಅಂದ್ರೆ ಎಕ್ಸ್ಟ್ರಾ ಇನ್ನು ಕೊಟ್ಟಿದ್ರೆ ಬೇಕಾದ್ ಕೊಟ್ಟಿದ್ದಾರೆ, ಮತ್ತೆ ಮೋಸ್ಟ್ ರೆಲೆವೆಂಟ್ ಕೊಟ್ಟಿದ್ದಾರೆ ಅದರಿಂದ ತಿಳಿದ ಕಾರಣ ಇಲ್ಲ. ಅದು ಬಹಳ ಒಳ್ಳೆ ಉತ್ತರ ಅದು, ಗೊತ್ತಾಯ್ತಾ. ಅವರು ಅದನ್ನು ದಾರಿ ತಪ್ಪಿಸ್ತಾರೆ. ನಿತ್ಯ ವ್ಯಕ್ತಿಯರ ಇತಿ ಸ್ಥೂಲ ಸೂಕ್ಷ್ಮ ವಿಶೇಷೋ ಅತ್ರ ನಾ ಕ್ವಚಿತ್ ಪರಮೇಶ್ವರೇ ತತ್ ಸರ್ವತ್ರ ಏಕ ಪ್ರಕಾರೋಸೌ ಸರ್ವರೂಪೇಶು ಅಜೋಯತಃ ಇತಿ ಗಾರುಡೆ. ಸರ್ವತ್ರ ಏಕ ಪ್ರಕಾರ, ಈ ದೇವರು ಭಾರಿ ಮಹಿಮೆ ಇದು. ಯಾವ ಕಾಲಕ್ಕೂ ಪರಮಾತ್ಮನ ವ್ಯತ್ಯಾಸನೇ ಕಾಣೋದಿಲ್ಲ, ಅಂತ ಪರ್ಫೆಕ್ಷನ್ ಅದು. ಸರ್ವರೂಪೇಶು ಅಜೋಯತಃ, ಎಲ್ಲ ರೂಪಗಳು ಅಪ್ರಾಕೃತ ರೂಪಗಳು. ಅಜಃ ರಜಾಯತೆ ಇತಿ ಅಜಃ, ಆದ್ದರಿಂದ ಯಾವ ರೂಪನೂ ಪ್ರಾಕೃತ ಅಲ್ಲ, ಎಲ್ಲವೂ ಅಪ್ರಾಕೃತನೇ. ಇತಿ ಚ ಗಾರುಡೆ ಅವ್ಯಕ್ತ ಅವ್ಯಕ್ತ ಭಾವೌ ಚ ನಾ ಕ್ವಚಿತ್ ಪರಮೇಶ್ವರೇ ಸತ್ರ ಸರ್ವತ್ರ ಅವ್ಯಕ್ತ ರೂಪೋಯಂ ಯತಯೇವ ಜನಾರ್ದನ ಇತಿ ಕೌರ್ಮೇ. ಅದರಲ್ಲೂ ವೆರೈಟಿಗಳು, ಮತ್ತೆ ಗರುಡ ಪುರಾಣ ಕೂರ್ಮ ಪುರಾಣ, ಅಲ್ಲೂ ಸ್ವಾರಸ್ಯ ಇದೆ. ಎರಡನ್ನ ಕೋಟ್ ಮಾಡ್ಬೇಕಂದ್ರೆ ಗರುಡ ಪುರಾಣ ಸಾತ್ವಿಕ ಪುರಾಣ, ಕೂರ್ಮ ಪುರಾಣ ತಾಮಸ ಪುರಾಣ. ಅದರಿಂದ ಅಲ್ಲಲ್ಲಿ ಎಲ್ಲರೂ ಬಂದೆ ನೋಡಿ ಅಂತೇಳಿ, ಅದನ್ನ ನೋಡಿದಷ್ಟು ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಗೊತ್ತಾಯ್ತಾ. ನೋಡಿದಷ್ಟು ವ್ಯಾಲ್ಯೂ ಜಾಸ್ತಿ ಆಗೋದ್ರಿಂದ ಭಾರಿ ಇಂಪಾರ್ಟೆಂಟ್. ಅವ್ಯಕ್ತ ವ್ಯಕ್ತ ಭಾವೌ ಚ ನಾ ಕ್ವಚಿತ್ ಪರಮೇಶ್ವರೇ ಸರ್ವತ್ರ ಅವ್ಯಕ್ತ ರೂಪೋಯಂ ಯತಯೇವ ಜನಾರ್ದನ ಇತಿ ಕೌರ್ಮೆ. ಆಕ್ಷಿಪತಿ ಟೀಕಾರಾಯರ ಟೀಕಾ ನಿತ್ಯೇದಿ ಅಸ್ತು ಬ್ರಹ್ಮ ಮೂಲ ರೂಪೇಣ ಅವ್ಯಕ್ತಂ ತಸ್ಯ ಉತ್ಪತ್ತಿಯಾದಿ ರಹಿತತ್ವಾತ್. ಆಯಿತು, ಮೂಲ ರೂಪದ ನಾರಾಯಣ ಇದ್ದಾನಲ್ಲ, ಅವನು ಬೇಕಾದ್ರೆ ಅವ್ಯಕ್ತನಾಗಲಿ. ತಥಾಪಿ ಗೃಹೀತ ರೂಪೈಹಿ ವ್ಯಕ್ತೀಭವತ್ತೇವ ತೇಷಾ ಉತ್ಪತ್ತಿ ಮತ್ವ. ಗೃಹೀತ ರೂಪಗಳು ಮತ್ಸ್ಯಾದಿಗಳು, ಅದರಿಂದ ಕಾಣ್ತಾನೆ, ಯಾಕೆ ಉತ್ಪತ್ತಿ ಇರೋದ್ರಿಂದ ಅಂತ ಯಾಕೆ ಹೇಳಬಾರದು. ದೃಷ್ಟಂ ಹಿ ಅನಲ ಜಲ ಭುವಾಂ ಭೂತಾನಾಂ ತನ್ಮಾತ್ರಾಲಕ್ಷಣ ಅನುತ್ಪನ್ನ ಮೂಲ ರೂಪೇಣ ಅವ್ಯಕ್ತಾನಾಮಪಿ ಉತ್ಪನ್ನ ರೂಪೇಣ ವ್ಯಕ್ತತ್ವಂ. ಇಂಪಾರ್ಟೆಂಟ್. ದೃಷ್ಟಂ ಹಿ ಅನಲ ಜಲ ಭೂ ಪೃಥಿವಿ ಅಪ್ತೇಜೋ. ಅನಲ ಜಲ ಭೂ ಅಂದ್ರೆ ಪೃಥಿವಿ ಅಪ್ತೇಜೋ, ಇನ್ನೂ ಎರಡು ಕಾಣದೇ ಇಲ್ಲವು. ಭೂತ ಆಕಾಶವಾಯುಗಳು ಅವು ಅಮೂರ್ತವು, ಈ ಮೂರು ಮೂರ್ತ ಇವು. ಆದರೆ ಇವೆಂಥವಿವು ತನ್ಮಾತ್ರ ಲಕ್ಷಣ ಅನುತ್ಪನ್ನ ಮೂಲ ರೂಪೇಣ ಅವ್ಯಕ್ತಾನಾಂ, ತನ್ಮಾತ್ರ ರೂಪದಲ್ಲಿ ಕಾಣೋದಿಲ್ಲವು. ಅದು ಯಾವ ರೂಪದಲ್ಲಿ ಕಾಣ್ತಾ ಇವೆ? ಉತ್ಪನ್ನ ರೂಪೇಣ ವ್ಯಕ್ತತ್ವ, ಉತ್ಪನ್ನ ರೂಪೇಣ ವ್ಯಕ್ತತ್ವ, ಅದರಲ್ಲಿ ಅವ್ಯಕ್ತತ್ವ. ನಿನ್ನ ಹೇಳಿದ್ದೆ ಕಾಫಿ ಸಕ್ಕರೆ ಹಾಕಿಬಿಟ್ರು, ಈ ಸಕ್ಕರೆ ಕಾಣೋದಿಲ್ಲ. ಅದು ಯಾವ ರೀತಿ ಕಾಣುತ್ತೆ? ರುಚಿ ರೂಪದಲ್ಲಿ ಕಾಣುತ್ತೆ, ದುಶ್ಯರೂಪ ಹೊರಟೋಯ್ತು, ಅದಕ್ಕೆ ರುಚಿ ರೂಪದಲ್ಲಿ ಕಾಣ್ತಾ ಇದೆ. ಆ ರೀತಿಯಾಗಿ ಕಾಣಬಾರದು ಅಂತ ವಾದ ಒಂದು. ನಹಿ ಅಥೋ ಭಕ್ತಿ ಮಂತರೇಣಾಪಿ ಜ್ಞಾನ ಲಾಭಾತ್ ವ್ಯರ್ಥ ಭಕ್ತಿ. ಅವನ ವಾದ ಏನಂದ್ರೆ ಭಕ್ತಿ ಮಾಡಕ್ ಹೊರಟಿಲ್ಲ, ಉಳಿದವರು ಯಾರು ಕೂಡ ಭಕ್ತಿ ಸಮರ್ಥನೆ ಮಾಡಲಿಲ್ಲ. ಬಹಳ ಸ್ವಾರಸ್ಯ ಅಂದ್ರೆ ಸಾಧನಾ ಅಧ್ಯಾಯದಲ್ಲಿ ಮೊದಲ ಎರಡನೇ ಪಾದ ಪೂರ್ತಿ ಭಕ್ತಿ ಪಾದ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದು ಸಾಧನೆ ಇಡೀ ಒಂದು ಪಾದ ಭಕ್ತಿ ಇಟ್ಬಿಟ್ಟಿದ್ದಾರೆ, ಜ್ಞಾನ ಪಾದ ಭಕ್ತಿ ಪಾದ ಹೆಸರು ಇಟ್ಬಿಟ್ರು. ಅದು ಅರ್ಥ ಏನು? ಈಗ ಭಕ್ತಿ ದೇಷ್ಟ ಸಾಧನ ಅಂತ ಅರ್ಥ. ಭಕ್ತಿ ಎಂಬುದು ಕೊಡೋದು ಯಾವಾಗ? ದ್ವೈತ ಇದ್ರೆ ಅದ್ವೈತ ಭಕ್ತಿ ಕೊಡೋದೇ ಇಲ್ಲ, ವಿಶಿಷ್ಟಾದ ಸಮಯ ಇದ್ರೆ ಭಕ್ತಿ ಕೊಡೋದೇ ಇಲ್ಲ. ದೇಹೋರ್ ಭಕ್ತಿಪಾದ ಇಟ್ ಸೆಲ್ಫ್ ಪ್ರೂಫ್ ಯಾವುದಕ್ಕೆ? ದ್ವೈತಕರ ಪ್ರೂಫ್. ಅದು ವ್ಯಕ್ತಿಪಾದ ಇದೆ ಅಂತ ಹೇಳಿದ ಮೇಲೆ ದ್ವೈತ ಬಿಟ್ಟು ಬೇರೆ ದಾರಿನೇ ಇಲ್ಲ. ಅದು ಭಕ್ತಿನ ಎಲ್ಲೋ ಮೂಲೆಗೆ ಹಾಕಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಪ್ರೈಮರಿ ಕಾಸ್ ಅಂದ್ರೆ ಅದೊಂದೇನೆ. ಮೋಸ್ಟ್ ಸಿಗಲಿಕ್ಕೆ ಯಾವುದದು ಪ್ರೈಮರಿ ಇನ್ಸ್ಟ್ರೂಮೆಂಟ್ ಅಂದ್ರೆ ಭಕ್ತಿ ಒಂದೇ. ಆದ್ರಿಂದ ಭಕ್ತಿನ ಅಷ್ಟು ಸ್ಟ್ರೆಸ್ ಮಾಡಿದ ಮೇಲೆ ದ್ವೈತ ಸ್ಟ್ರೆಸ್ ಮಾಡ್ತಿದ್ದಾರೆ ಅಂತ. ಭಕ್ತಿ ಕನೆಕ್ಟೆಡ್, ಭಕ್ತಿ ದ್ವೈತ ಕನೆಕ್ಟೆಡ್. ಆದ್ರಿಂದ ಹೇಳಿದೆ ಅವನು ಕೆ ನಾರಾಯಣ್ ಅಂತ ಒಬ್ಬ ಅಲಹಾಬಾದ್ ಯೂನಿವರ್ಸಿಟಿಯಿಂದ ಮಧ್ವ ಫಿಲಾಸಫಿ ಪಿ ಎಚ್ ಡಿ ಮಾಡಿದ್ದಾನೆ, ಅದ್ರಲ್ಲಿ ಬರೀತಾನೆ. ಅವ್ರು ಸ್ಮಾರ್ಟ್ ಅವನು. ಆಕ್ಚುಲಿ ಭಕ್ತಿ ಅನ್ನೋದು ಎಲ್ಲಾ ಟ್ರೂಯೆಸ್ಟ್ ಸೆನ್ಸ್ ಅಲ್ಲಿ ಪಾಸಿಬಲ್ ಓನ್ಲಿ ಇನ್ ಮಧ್ವ ಸಿದ್ಧಾಂತ ಅಂತ ಹೇಳ್ತಾನೆ. ಟ್ರೂಯೆಸ್ಟ್ ಪೂರ್ತಿ ಸೇರಿ ಅದಲ್ಲೇ ಕೊಡೋದು, ಎಲ್ಲ ತೋರಿಸ್ತಾನೆ ಹೇಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳಿದೆ ಅಂದ್ರೆ ಭಕ್ತಿ ಎಂಬ ಬ್ರಹ್ಮಸೂತ್ರ ಹೇಳಿದೆ, ನಿಮಗೆ ಬೇಕೋ ಬೇಡ ಅನ್ನೋ ಪ್ರಶ್ನೆ ಅಲ್ಲ. ಈಗ ಭಕ್ತಿ ಬ್ರಹ್ಮಸೂತ್ರ ಹೇಳಿದೆ. ಸೊ ಬ್ರಹ್ಮಸೂತ್ರಕ್ಕೆ ಬೇಕಾದ ಮತ ಯಾವ್ದಾಯ್ತು ಈಗ? ದ್ವೈತ ನೀವು ಸಾವಿರ ಹೇಳ್ಕೊಂಡು ನಮಗೆ ಬೇಕಿಲ್ಲ, ಬ್ರಹ್ಮಸೂತ್ರ ಹೇಳಿದ್ ಬೇಕು ನಮಗೆ. ನಮಗೆ ಟೆಕ್ಸ್ಟ್ ಬೇಕು, ಅದಕ್ಕಿಂತ ಒಳ್ಳೆ ಪುಸ್ತಕ ಬರೆದಿರೋದು ಬೇಕಾದ್ರೆ ಅದಕ್ಕೆ ಬೆಲೆ ಇಲ್ಲ. ಯಾವ್ದಕ್ಕೆ ಬೆಲೆ ಅದು? ಟೆಕ್ಸ್ಟಿಗೆ ಮಾತ್ರ ಬೆಲೆ. ಬ್ರಹ್ಮಸೂತ್ರ ಟೆಕ್ಸ್ಟ್ ಆದ್ರಿಂದ ಬ್ರಹ್ಮಸೂತ್ರದ ಪ್ರಕಾರ ಭಕ್ತಿಗೆ ಸ್ಟ್ರೆಸ್ ಕೊಟ್ಟ ಮೇಲೆ ದ್ವೈತಕ್ಕೆ ಸ್ಟ್ರೆಸ್ ಕೊಟ್ಟರು. ಅದಕ್ಕೆ ವ್ಯಾಸರಾಜರ ಮಾತು, ವಿಮಲ ಅಮಲಾ ಭಕ್ತಿಶ್ಚ ತತ್ ಸಾಧನ, ಭಕ್ತಿಪಾದ ಸಾರಾಂಶ ಪೂರ್ತಿ ಅದು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದ್ವೈತ ಸ್ಟ್ರೆಂತ್ ತೋರಿಸ್ತಾ, ಅದೊಂದು ವಾಕ್ಯ ಸಾಕು ದ್ವೈತ ಮತದ ವೈಶಿಷ್ಟ್ಯ ಹೇಳೋದಕ್ಕೆ. ಇನ್ ಯಾವ ಮತಗಳು ಏನಲ್ಲ, ಪರ್ಫೆಕ್ಟ್ ದ್ವೈತ ಮತಗಳಲ್ಲ. ಅದು ಬರೀತಾನೆ ದಾಸ್ಗುಪ್ತ, ಒಂದಲ್ಲ ಒಂದು ಸ್ಟೇಜಲ್ಲಿ ಏನಾಗುತ್ತವೋ, ಅಂಡರ್ಗಾನ್ ಕಾಂಪ್ರಮೈಸೇಷನ್ ಆಗೇನೆ ವಿತ್ ಮಾನಿಸಮ್ ಗೊತ್ತಾಯ್ತು. ಒಂದಲ್ಲ ಒಂದು ಸ್ಟೇಜಲ್ಲಿ ಅದ್ವೈತಕ್ಕೆ ಹೋಗ್ಬಿಡ್ತಾರೆ. ಅಚಿಂತ್ಯಾದ್ವೈತವಾದ ಅಂತಾರೆ, ಶುದ್ಧಾದ್ವೈತ ಅಂತಾರೆ, ವಿಶಿಷ್ಟಾದ್ವೈತ ಅಂತಾರೆ, ಚಿಂತೆ ಭೇದಾಭೇದ ಏನೋ ಏನಾದ್ರು ಒಂದು ತರ್ತಾರೆ, ಬಿಡೋದಿಲ್ಲ. ಯಾವ ಕಾಲಕ್ಕೂ ದ್ವೈತ 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 ಅಂತಾರೆ ಆಚಾರ ಒಬ್ಬರೇನೆ. ಹಾಗೆ ಭಕ್ತಿಪಾದ ಹೆಸರು ಕೇಳಿದ ಮೇಲೆ ಬೇರೆ ಮಾತಾಡೋಗಿಲ್ಲೇ ಇಲ್ಲ, ಏನ್ ಮಾಡಾಗಿಲ್ಲ. ಇದೆಲ್ಲ ಸೆಕೆಂಡರಿ ಅಂತ ಬಿಡ್ತಾರೆ, ಇದೆಲ್ಲ ಸುಮ್ಮನೆ ಯಾರ್ಯಾರಿಗೋ ಬರೋದು, ನಮಗಲ್ಲ ಯಾರ್ಯಾರಿಗೋ ಬರ್ತಿದ್ದು ಅಂತ ಹೇಳ್ತಾರೆ. ಯಾರ್ಯಾರಿಗೋ ಬರೆಯೋದಕ್ಕೆ ಇಲ್ಲಿಯಾಗಿ ಬರೀಬೇಕಾದ್ರೆ ಮೊದಲೇ ನಾಲ್ಕು ಸೂತ್ರ ಅಷ್ಟೇ ವ್ಯಾಲಿಡ್, ಉಳಿದೆಲ್ಲ ಸೆಕೆಂಡರಿ ಅವೆಲ್ಲ. ವೇದಗಳನ್ನೇ ತೆಗೆದಾಕ್ತ ಅನಂತ ವೇದನ ಅತತ್ವ ವೇದಕ್ಕೆ ಅನ್ನೋರಿಗೆ ಇದೆಲ್ಲ ಯಾವ ಲೆಕ್ಕ, ಆ ರೀತಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಬುದ್ಧಿವಂತಿಕೆ ಮಾಡಿದ್ರು. ಬ್ರಹ್ಮಸೂತ್ರ ವೇದಕ್ಕಿಂತ ಶ್ರೇಷ್ಠ ಏನೂ ಅಲ್ಲ, ಅಲ್ಲಿ ಬೋದೋಯ್ತು. ಇನ್ಮೇಲೆ ಏಟ್ ಕೊಟ್ಬಿಟ್ರು. ಆಮೇಲೆ ಏನ್ ಮಾಡಿದ್ರು, ವೇದಗಳು ಎಲ್ಲೋ ಪ್ರಮಾಣ ಅಲ್ಲ, ಅತತ್ವ ತತ್ವ ಎರಡು ಭಾಗ ಮಾಡಿದ್ರು. ಮತ್ತೆ ಅತತ್ವ ಲೆಕ್ಕದಲ್ಲೂ ಕೂಡ ಐದು ಮಾತ್ರ, ಅದರಲ್ಲೂ ಕೂಡ ಎಷ್ಟು ಡೈರೆಕ್ಟ್ ಮೀನಿಂಗ್ ಅಲ್ಲ, ಇಂಡೈರೆಕ್ಟ್ ಮೀನಿಂಗು. ಇಷ್ಟೆಲ್ಲ ಮೋಸ ಮಾಡೋದು ಏನಿರುತ್ತೆ, ಅದು ಇಂಡೈರೆಕ್ಟ್ ಮೀನಿಂಗ್ ಅಂತ. ಮತ್ತೆ ಡೈರೆಕ್ಟ್ ಮೀನಿಂಗ್ ತಗೋಬಾರದಂತೆ, ಡೈರೆಕ್ಟ್ ಮೀನಿಂಗ್ ನಂಬರ್ ಆಗುತ್ತೆ. ಮತ್ತೆ ಇಷ್ಟೆಲ್ಲ ಹೇಳಿದ ಮೇಲೆ ಯಾರು ಒಪ್ತಾರ ಮತನ, ಯಾವ ಸಾಕ್ಷಿನೂ ಇಲ್ಲ ಅಂತ ಅರ್ಥ. ಅದಕ್ಕೆ ಅದೇ ಹೇಳ್ತೀರ, ಇಷ್ಟ ಹೇಳಿದ್ರೆ ಅದೇ ತಾನೆ ವ್ಯಾವಹಾರಿಕ ಸೇರಿಸೋದು ಅಂದ್ರೆ ಒಪ್ಪಿದಿಲ್ಲ ಅಂದ್ರೆ ಒಳ್ಳೇದೆ. ತಥಾಪಿ ಗೃಹೀತ ರೂಪೈಹಿ ನಹಿ, ಆದ್ದರಿಂದ ಭಕ್ತಿ ಅಂತರೇಣಾಪಿ, ಅಂತರೇಣ ಅಂಬುದು ಅವ್ಯಯ, ವಿನಾ ಅಂತ ಅದಕ್ಕೆ ಅರ್ಥ. ಈವನ್ ವಿಥೌಟ್ ಭಕ್ತಿ ಅಂತ ಅರ್ಥ. ಅಂತರ ಶಬ್ದಕ್ಕೆ ಒಳಗೆ ಎಂಬ ಅರ್ಥ ಮಾಡಬಾರದಿಲ್ಲಿ. ಅಂತರ ಶಬ್ದ ಅವ್ಯಯ ಬೇರೆ, ಶಬ್ದ ಅಂತಹ ಅಂತದ್ದೇ ಒಳಗೆ ಅಂತ. ಗೃಹ ಅಂತಹ ವರ್ತತೆ, ಮನೆ ಒಳಗಿದ್ದಾನೆ. ಇಲ್ಲಿ ಹಾಗಲ್ಲ, ಅಂತರೇಣ ಅಂತಾನೆ ರೂಪ ಅದು, ನಡೆಸಬಾರ್ದು. ಮತ್ತೆ ಅಂತರೇಣ ಪದ ಇರೋದೇ ಹಾಗೇನೆ, ಪೃಥಕ್ ವಿನಾ ಅಂತರೇಣರ್ಥೆ ಹಿರು ಜ್ಞಾನಾಚ ವರ್ಜನೆ ಅಮರಕೋಶ. ಅಂತರೇಣ ಅಂದ್ರೆ ವಿನಾ ಅಂತ ಅರ್ಥ. ಸೊ ಭಕ್ತಿ ಅಂತರೇಣಾಪಿ ಅಂದ್ರೆ ಏನು, ಈವನ್ ವಿಥೌಟ್ ಭಕ್ತಿ ಎಲ್ಲಿಗೆ ಹೋಗ್ಬೋದು? ನಾವು ಬರೀ ಜ್ಞಾನ ಸಾಕು ನಮಗೆ, ಮೋಕ್ಷಕ್ಕೆ ಹೋಗ್ಬಿಡ್ತೇವೆ. ಭಕ್ತಿ ಯಾಕೆ ಮಾಡಬೇಕು? ನಹಿ ಸ್ವಗತ ವಿಶೇಷ ಶೂನ್ಯೇ ಬ್ರಹ್ಮಣಿ ನಿಯಮೋಸ್ತಿ. ನಮ್ಮಲ್ಲಿ ಲೋಕದಲ್ಲೂ ಕೂಡ ಕಾಮನ್ ಸೆನ್ಸ್ ಅದು, ನಮ್ದು ಎಷ್ಟೇ ನಮ್ಮ ಪಾಯಿಂಟ್ ಸರಿ ಇರಬಹುದು, ಪ್ರೆಸೆಂಟ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೇಕು ಅದನ್ನ? ಪ್ರೆಸೆಂಟ್ ಮಾಡ್ಬೇಕಾದ್ರೆ ಇರಿಟೇಟಿಂಗ್ ಪ್ರೆಸೆಂಟ್ ಮಾಡಬಾರ್ದು. ಹೇಗೆ ಪ್ರೆಸೆಂಟ್ ಮಾಡ್ಬೇಕಾದನ? ಕನ್ವಿನ್ಸಿಂಗ್. ಅವನ್ ತಪ್ಪು ಹೇಳ್ತಿದ್ದಾನೆ ನೋಡಪ್ಪ, ಹಾಗಲ್ಲ ಹೀಗಂತ ಹೇಳಿ ಆ ರೀತಿನೇ ಬೇರೆ ಆಗುತ್ತೆ. ನೀವು ಸರಿ ಹೇಳ್ತೀರಿ, ಏನೇ ಶುರು ಮಾಡಿಬಿಟ್ಟು ಸಿಟ್ಟು ಬರುತ್ತಾರೆ. ಅದು ಭಕ್ತಿ ಅಂದ್ರೆ ಏನು? ವಿಶ್ವಾಸ ಅಷ್ಟೇ. ಭಕ್ತಿ ಎಂಬ ಕಾನ್ಸೆಪ್ಟ್ ಏನೋ ಅರ್ಥ ಅಲ್ಲ. ದೊಡ್ಡವರಲ್ಲಿ ಮಾಡಿದಾಗ ಭಕ್ತಿ ಅಷ್ಟೇ, ಸಹೋದರಲ್ಲಿ ಮಾಡಿದಾಗ ಅದು ಪ್ರೀತಿ ಮೈತ್ರಿ, ಚಿಕ್ಕವರಲ್ಲಿ ಮಾಡಿದಾಗ ವಾತ್ಸಲ್ಯ. ಆದ್ರಿಂದ ಆ ಒಂದು ಪ್ರೆಸೆಂಟೇಷನ್ ಯಾವಾಗಲೂ ಸರಿ ಅಂತ ಹೇಳ್ಬಿಟ್ಟು ಹುಚ್ಚುಚ್ಚ ಮಾತಾಡೋಗಿಲ್ಲ. ಗೊತ್ತಾಯ್ತಾ? ಸರಿ ಇದ್ದೆ ಹೇಳಿದ್ರೆ ಸರಿ ಇದ್ರೆ ಅಲ್ಲಿ ಅಲ್ಲಿ ಮಾಡಿಸಿ ಹೋಗಿ ಬಿಡ್ತಾನೆ. ಎಷ್ಟು ಕ್ಲರ್ಕ್ ಏನ್ ಮಾಡ್ತಾರೋ ಅಂತ, ಸರಿ ಇದ್ದಿರೋದಲ್ಲ ಅಲ್ಲಿ ಹೋಗಿ ನನ್ನ ಹತ್ರ ಯಾಕೆ ಬರ್ತೀರಿ ಅಂತ. ಅವನು ಅಲ್ಲೇ ಹೋಗ್ಲಿ ಬರಬೇಡಿ ಅಂತ ಕಳಿಸ್ತಾನೆ ಮತ್ತೆ. ಆದ್ರಿಂದ ಏನ್ ಮಾಡ್ಬೇಕು ಇವನು? ಸರಿ ಇದೆ ಅಂದ ಮಾತ್ರಕ್ಕೇನೆ ಒರಟಾಗಿ ಪ್ರೆಸೆಂಟ್ ಮಾಡಕ್ ಬರೋದಿಲ್ಲ. ಆ ಒರಟತನ ಬಿಡೋದಕ್ಕೆ ಭಕ್ತಿ ಅಂತ ಕರೆಯೋದು. ಅರ್ಥ ಆಯ್ತು? ಒರಟತನ ಬಿಟ್ಟು ಮಾತಾಡೋದಕ್ಕೆ ಭಕ್ತಿ. ಅದು ಸರಿಯಾಗಿ ಕೇಳ್ತಾರೆ, ಸರಿಯಾಗಿ ಕಾರಣ ಇದೆ. ರಿಕ್ವೆಸ್ಟ್ ಅಂತ ಮಾಡಿದಾಗಿರೋ ವ್ಯಾಲ್ಯೂ ಬೇರೆ. ಡಿಮ್ಯಾಂಡ್ ಮಾಡಿದಾಗ ಇಲ್ಲದ್ ಕೇಳ್ತಾರೆ, ರಿಕ್ವೆಸ್ಟ್ ಮಾಡಿದಾಗ ಏನ್ ಮಾಡ್ತಾನ ಅವನು? ಫೇವರಬಲ್ ಆಗ್ಬಿಡಿ, ಇಮಿಡಿಯೇಟ್ಲಿ ಫೇವರಬಲ್ ಆಗ್ತಾನೆ. ಭಕ್ತಿ ಎಂಬುದು ಅದರಲ್ಲಿದೆ. ಅದೇ ಹೇಳ್ತೇನೆ, ಅಂತರೇಣ ಅಂದ್ರೆ ವಿನಾ ಅಂತ, ಎಕ್ಸೆಪ್ಟ್ ಅಂತ ಅರ್ಥ. ಇಲ್ಲಿ ವಿಜ್ಞಾ ಅಂತ ಹೇಳಿದೆ. ಅಂತರೇಣಾಪಿ ವಿನಾ ಅಪಿ ಅಷ್ಟೇ, ಅಂತರೇಣ ಇದು ಕೊಟ್ಟು ವಿನಾ. ಅಂತರೇಣ ಹೇಳಬಹುದು ಬಟ್ ಹೇಳಬಾರದು ಮತ್ತೆ. ಅಂತರೇಣ ಅಂದ್ರೆ ವಿನಾ ಅಂತ ಅರ್ಥ. ನಮ್ಗೆ ಅರ್ಥ ಆಗ್ಲಿಕ್ಕೆ ಹೇಳಿದ್ ಆಚೆ ಟೀಕಾ ಅದನ್ನು ಉಪಯೋಗಿಸಿದ್ರೆ ಬೇಕಾಡ್ಸಲ್ಲ. ಸೇಮ್ ಪದ ಉಪಯೋಗಿಸೋದು ಚೇಂಜ್ ಮಾಡ್ತಾರೆ ಅಷ್ಟೇ. ಸೇಮ್ ಪದ ಉಪಯೋಗಿಸೋದ್ರೆ ಏನಾಗುತ್ತೆ? ಹೆಚ್ಚು ವೆಕ್ಯಾಬುಲರಿನೇ ಕಡಿಮೆ ಆಗುತ್ತೆ ಓದೋರಿಗೆ. ಅದಕ್ಕಾಗಿ ಬದಲಾಯಿಸ್ತಾ ಹೋದ್ರೆ ಅದು ಹೆಚ್ಚೆಚ್ಚು ಹೇಳ್ತಾ ಹೋಗ್ತಾ. ಮತ್ತು ಅಂದ್ರೆ ಒಂದು, ಹಾಗೋ ಅಂದ್ರೆ ಒಂದೇನೆ, ಮತ್ತು ಹೋದು ಹಾಗೋ ಹೌದು ಎರಡು ಒಂದೇ. ಕೆಲಸದ ಮತ್ತು ಅಂದ್ರೆ ಎಫೆಕ್ಟಿವ್ ಆಗುತ್ತೆ, ಎರಡು ಹಾಗೋ ಅಂದ್ರೆ ಎಫೆಕ್ಟಿವ್ ಆಗುತ್ತೆ. ಏನ ಅಂತರಾಯ ಬೇರೆ, ಅಂತರ ಬೇರೆ, ಅಂತ ಬೇರೆ, ಅಂತರಾಯ ಬೇರೆ, ಅಂತರೇಣ ಬೇರೆ. ಗೊತ್ತಾಯ್ತಾ? ಎಲ್ಲ ಬೇರೆ ಬೇರೆ ಪದಗಳು ಅವೆಲ್ಲ. ಅಂತರಾಯ ಅಂದ್ರೆ ವಿಘ್ನ, ಗೊತ್ತಾಯ್ತಾ? ಅನಂತರಾಯ ಪರಿಸಮಾಪ್ತಿ ಅರ್ಥಂ, ನಿರ್ವಿಘ್ನ ಪರಿಸಮಾಪ್ತಿಗೋಸ್ಕರ ಅಂತ ಅರ್ಥ. ನಹಿ ಸ್ವಗತ ವಿಶೇಷ ಶೂನ್ಯ ಬ್ರಹ್ಮಣಿ ನಿಯಮೋಸ್ತಿ ಮೂಲರೂಪ ಅಪರೋಕ್ಷಮೇವ ಪುರುಷಾರ್ಥ ಹೇತು ರೀತಿ ಇತಿ ಭಾವ ಏತತ್ ಪ್ರತಿಷೇಧತಿ. ಅಲ್ಲ, ತಾನೇ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತಾನೆ ನೋಡಿ. ನೀವು ಹೀಗೆ ಹೇಳಬಹುದು, ಮೂಲರೂಪ ಸಾಕ್ಷಾತ್ಕಾರ ಮಾಡಿಕೊಂಡ್ರೇನೆ ಮುಕ್ತಿ. ಏನ್ ಹೇಳ್ಬೋದು ಇವರು ವ್ಯಕ್ತ ಅವ್ಯಕ್ತ ಅಂತ ಎರಡು ಭಾಗ ಒಪ್ಕೊಂಡ್ರು ಕೂಡ ಭಕ್ತಿ ಮಾಡಬೇಕು ಅಂತ ನೀವು ಹೇಳ್ಬಹುದು, ಹೇಳಬಾರದು. ಏನ್ ಕಾರಣ ಕೊಡಬಹುದು ಬಹುಶಃ ಅಂದ್ರೆ ಅವನೇ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾನೆ. ಹೌದು, ಅವ್ಯಕ್ತ ಅವ್ಯಕ್ತ ಅಂತ ಬರೋ ಎರಡು ಫಾರಂ ಇದೆ. ಅವ್ಯಕ್ತ ಅಂಬುದು ಮೂಲ ರೂಪ, ವ್ಯಕ್ತ ಅಂಬುದು ಅವತಾರ ರೂಪಗಳು. ಆದ್ರೆ ಕೂಡ ನಾವು ಭಕ್ತಿ ಮಾಡಬೇಕು. ವ್ಯಕ್ತ ರೂಪಕ್ಕೆ ಭಕ್ತಿ ಬೇಕಾಗಿಲ್ಲ, ನೋಡಿಬಿಡಬಹುದು. ಅವ್ಯಕ್ತ ರೂಪಕ್ಕೆ ಭಕ್ತಿ ಬೇಕು. ಆದರೆ ವ್ಯಕ್ತ ರೂಪದಿಂದ ನೀವು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಸಾಲದು. ಮೂಲ ರೂಪನೇ ನೋಡಬೇಕು ಯಾವಾಗಲೂ ಕೂಡ, ಮುಕ್ತಿ ಮೂಲ ರೂಪನೇ ನೋಡಬೇಕು ಅಂತ ನೀವು ಹೇಳಬಹುದು. ಹೇಳಬಾರದು ನೀವು, ಯಾತಕ್ಕೆ ಸ್ವಗತ ವೇದ ವಿವರ್ಜಿತ ಕರ್ಕೊಂಡ್ಬಿಟ್ಟಿದ್ದೀನಿ. ಸ್ವಗತ ವೇದ ವಿವರ್ಜಿತ ಕರ್ಕೊಂಡ ಮೇಲೆ ಏನಾಗಿರ್ಬೇಕು ಅದಕ್ಕೆ? ಯಾವ ಹೇಳಿದ್ರೆ ಅಷ್ಟೇ, ಎಷ್ಟು ಒಳ್ಳೆ ಪಾಯಿಂಟ್ ಆಗ್ತಾನೋ. ಸ್ವಗತ ವೇದ ವಿವರ್ಜಿತ ಕರ್ಕೊಂಡ ಮೇಲೆ ನೀವು ಮತ್ತೆ ಮೂಲ ಅವ್ಯಕ್ತ ಅವ್ಯಕ್ತ ಹೇಳಕ್ ಹೋಗ್ಬಾರದು ಅಂತ ಹೇಳಿದೆ. ನಹಿ ಸ್ವಗತ ವಿಶೇಷ ಶೂನ್ಯ ಬ್ರಹ್ಮಣಿ ನಿಯಮೋ ಅಸ್ತಿ ಮೂಲ ರೂಪ ಅಪೋಕ್ಷಮೇವ ಪುರುಷಾರ್ಥ ಹೇತು ಇತಿ ಭಾವ. ಅವನ ಮಾತಿದೆ, ನಹಿ ಸ್ವಗತ ವಿಶೇಷ ಶೂನ್ಯ ಬ್ರಹ್ಮಣಿ ನಿಯಮ ಅಸ್ತಿ ಮೂಲ ರೂಪ ಅಪರೋಕ್ಷಮೇವ ಪುರುಷಾರ್ಥ ಹೇತು ಇತಿ ಭಾವ. ಮೂಲ ರೂಪವನ್ನು ಅಪರೋಕ್ಷ ಜ್ಞಾನ ಮಾಡಿಕೊಂಡ್ರೆ ಮಾತ್ರ ಮೋಕ್ಷಾಂತವಾದ ನೀವು ಮಾಡಬಾರದು ಅಂತ ನಮ್ಮ ಮುಂದೆ ಹೇಳಿದ. ಏತತ್ ಪ್ರತಿಷೇಧತಿ ಕೊಟ್ಟಿದ್ರಿಂದ ಅವನ ವಾದ ಏನಾಯ್ತು? ಈಗ ಪರಮಾತ್ಮನಿಗೆ ವ್ಯಕ್ತ ಅವ್ಯಕ್ತ ಅಂತ ಎರಡು ರೂಪ ಇದೆ. ಅವ್ಯಕ್ತ ರೂಪ ಅನ್ನೋದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ವ್ಯಕ್ತ ರೂಪ ಮಾಡ್ಕೊಳ್ಳೋದಕ್ಕಾಗತ್ತೆ. ಆದ್ರಿಂದ ಅದಕ್ಕಾಗಿ ನೀವು ಭಕ್ತಿ ಮಾಡಬೇಕು ಅಂತ ನೀವು ಹೇಳ್ತೀರಿ. ಬೇಡ, ವ್ಯಕ್ತ ರೂಪಕ್ಕೆ ಭಕ್ತಿ ಬೇಕಾಗಿಲ್ಲ, ಎಫರ್ಟ್ ಸಾಕು. ವ್ಯಕ್ತ ರೂಪಕ್ಕೆ ಎಫರ್ಟ್ ಸಾಕು, ಮೂಲ ರೂಪಕ್ಕೆ ಭಕ್ತಿ ಬೇಕು. ಮೂಲ ರೂಪ ನೆಸಿಟಿ ಇಲ್ಲ, ಅವತಾರ ರೂಪ ಮೂಲ ಎರಡು ಒಂದು ನೆಸಿಟಿ ಇಲ್ಲ, ಪ್ರಯತ್ನಪೂರ್ವಕ ನೋಡ್ಬಿಡ್ತೇವೆ ಅಂತ ಅವನ ವಾದ. ಸೊ ಭಕ್ತಿ ಎಂಬುದು ಬೇಕಾಗಿಲ್ಲ, ಜ್ಞಾನ ಸಾಕು. ಜ್ಞಾನ ಸಾಕು, ಅದು ಒಪ್ಕೊಳ್ಬೇಕು. ಜ್ಞಾನವೂ ಬೇಡ ಶುರು ಮಾಡ್ತಾರೆ, ಕೊನೆಗೆ ಜ್ಞಾನವೂ ಬೇಡ, ಕೊನೆ ಕರ್ಮವೂ ಬೇಡ. ಒಂದೊಂದೇ ಸ್ಟೆಪ್ ಡೌನ್ ಆಗ್ತಾ ಬರ್ತಾರೆ. ಮೊದಲು ರಾಮದೇವರು ಬೈಯೋದು, ಆಮೇಲೆ ಸೀತಾನ ಬೈಯೋದು, ಲಕ್ಷ್ಮಣನ್ ಬೈಯೋದು, ಒಂದು ಬೈ ಬೈಕೋತ ಹೋಗೋದು. ನೋಡ್ರೆ ರಾಮದೇವ್ರು ಮಾತ್ರ ಬೈದಾಗ ಸೀತಾನ ಹೊರತಾರೆ ಅಂತ ತಿಳ್ಕೊಂಡಿರ್ತಾರೆ. ಅವರು ಬೈಬೇಕು, ನೆಕ್ಸ್ಟ್ ಪಾಯಿಂಟ್ ಅವ್ರದ್ದು. ಆ ರೀತಿ ಅವ್ನು ಮೋಸ ಮಾಡ್ತಾರೆ, ಕೊನೆ ಎಲ್ಲ ಬಿಟ್ಬಿಡಿ ಅಂತಾರೆ. ಮುಮುಕ್ಷೋಹ ಕರ್ಮ ಸನ್ಯಾಸ ವಿಧಾನ ಅಂತ ಅವ್ರ ವಾದ. ಮೊದಲು ಜ್ಞಾನ ಬಿಡಿ, ಭಕ್ತಿ ಬಿಡಿ, ಜ್ಞಾನ ಬಿಡಿ, ಕೊನೆ ಕರ್ಮನೂ ಬಿಟ್ಬಿಡಿ, ಕೊನೆ ತಮಸ್ಗೆ ಹೋಗಿ ಅಂತ ಹೇಳ್ತಾರೆ. ಇವರೇನು ಹೋಗ ಲಕ್ಷಣ ಕಾಣುವಲ್ಲ ದಿನ. ಅವ್ಯಕ್ತ ಅಂತ ಹೇಳಿ ಎರಡು ಭಾಗ ಮತ್ತೆ ಮಾಡಿದ್ರೆ ರೆಡಿ ಇದ್ದು ಸಾಕಾಗಿ ಬಿಟ್ಟಿದ್ರೆ ಪಾಪ. ಮತ್ತೆ ಪೂರ್ತಿ ಒಂದು ನಿಮಿಷ ಬಾರ ಎಷ್ಟು ಬೇಡಪ್ಪ ಇನ್ನೊಂದು. ಎಂಬತ್ತು ಮಾಡಿ ಸೆಕೆ ಆಗುತ್ತೆ ಗಾಳೆ ತುಂಬಾ ಇದಾಗುತ್ತೆ, ಉಸಿರು ಕಟ್ಟಿದಾಗ ಆಗುತ್ತೆ. ಅದಕ್ಕೆ ಉತ್ತರ ಕೊಡ್ಬೇಕೀಗ. ಏತೇನ ಸೂತ್ರಗತಃ ಚಶಬ್ದ ಶಂಕಾ ವಾವೃತ್ಯಂ ಇತ್ಯುಕ್ತಂ ಭವತಿ. ಅದಕ್ಕೆ ಈ ಪ್ರಶ್ನೆ ಹಾಕೊಂಡು ಯಾತಕ್ಕೆ ಮಾತಾಡ್ತೀರಿ ಅಂದ್ರೆ, ಪ್ರಕಾಶವತ್ ಚ ಅವೈಶೇಷ್ಯಂ ಚ ಅನ್ನ ಪದ್ದಲ್ಲಿ ವೇದವ್ಯಾಸರು ಇದಕ್ಕೂ ಉತ್ತರ ಕೊಡ್ಲಿಕ್ಕಿಂತ ಚ ಹಾಕಿದ್ದಾರೆ. ಸೊ ವೇದ ಯಾವುದೇ ಒಂದು ಸೂತ್ರದಲ್ಲಿ, ಶ್ರುತಿಯಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ ಒಂದು ಚ ಅನ್ನೋದು ಎಕ್ಸ್ಟ್ರಾ ಸೇರಿಸಬಾರ್ದು, ಸುಮ್ಮನೆ ಸೇರಿಸಬಾರ್ದು. ಒಂದು ಚ ಅಂತಾಗ್ಲೋ ತೂ ಅಂತಾನೋ ಎಕ್ಸ್ಟ್ರಾ ಸೇರಿಸ್ಬಿಟ್ರೆ ಅದು ಡಿಫೆಕ್ಟ್ ಇದ್ದಾಗ ಲೆಕ್ಕ. ಒಂದು ಕಾರಣ ಹಾಕಿದ್ರೆ ಒಂದು ಕಾರಣ ಇದೆ ಅಂತ. ಇದೇ ಕಾರಣ ಇಂಥ ಪ್ರಶ್ನೆಗೂ ಉತ್ತರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವನು ಹೇಳಿದ್ದೇನೆ, ಅಗ್ನಿ ದುಷ್ಟ ಅಂತ ಕೊಟ್ಟ, ನೀರಿನ ದುಷ್ಟ ಅಂತ ಕೊಟ್ಟ, ಭೂಮಿ ದುಷ್ಟ ಅಂತ ಕೊಟ್ಟ. ಉತ್ತರ ಕೊಡ್ತಾರೆ ಈಗ. ಪ್ರಕಾಶವಚ್ಚ ಅವೈಶೇಷ್ಯಂ, ಅದು ಎಕ್ಸಾಂಪಲ್ ಕೊಡಬಾರ್ದು ನೀವು. ಅವು ಭೌತಿಕ ಪದಾರ್ಥಗಳಾದ್ರಿಂದ ಒಂದು ನೋನ್ ಅನ್ನೋನ್ ಎರಡು ಭಾಗ ಇಟ್ಕೋಬಹುದು ನಾವು. ಇವರು ಅಪ್ರಾಕೃತನಾದ್ರಿಂದ ಆ ರೀತಿ ಮಾಡಿಕೊಳ್ಳೋಕೆ ಹೋಗಬಾರದು, ಅದು ಉತ್ತರ. एतेन सूत्रगतः चशब्दः शङ्काव्यावृत्त्यर्थम् उक्तम् इत्युक्तं भवति। हेत्वाकाङ्क्षायां सूत्रमुपन्यस्या व्याचष्टे प्रकाशवदिति भवेत् अज्ञादीनां केनचिद् रूपेण व्यक्तत्वं केनचिद् अव्यक्तत्वं स्थूलसूक्ष्मविशेषवत्वात्। ಅಗ್ನಿ ಮೊದಲಾದವುಗಳಿಗೆ ಕೆಲ ರೂಪದಲ್ಲಿ ವ್ಯಕ್ತತ್ವ, ಕೆಲ ರೂಪಕ್ಕೆ ಅವ್ಯಕ್ತತ್ವ ಬರಬಹುದು. ಯಾಕೆ? ಸ್ಥೂಲ ಸೂಕ್ಷ್ಮ ವಿಶೇಷ ಅಂತಿದೆ ಅದರಲ್ಲಿ, ಆದರೆ ದೇವರಲ್ಲಿ ಅದಿಲ್ಲ. ಸ್ಥೌಲ್ಯಾದಿ ನಿಮಿತ್ತೋ ಹಿ ವ್ಯಕ್ತಿ ವ್ಯಕ್ತಿಯಾದಿ ಭಾವ ಇಂಪಾರ್ಟೆಂಟ್. ಸ್ಥೌಲ್ಯ ಅಂದರೆ ಪ್ರಾಕೃತ, ಪ್ರಾಕೃತವಾದಾಗಿ ಕ್ಲಾಸಿಫಿಕೇಶನ್ ಮಾಡಬಹುದು. ನಚೈವಂ ಬ್ರಹ್ಮಣಿ ಕೇನಚಿತ್ ರೂಪೇಣ ಸ್ಥೂಲತ್ವಂ ಕೇನಚಿತ್ ಸೂಕ್ಷ್ಮತ್ವಂ ಇತಿ ವಿಶೇಷೋ ಅಸ್ತಿ ಏನ ವ್ಯಕ್ತತ್ವಂ ಅವ್ಯಕ್ತತ್ವಂಚ ಸ್ಯಾದಿತಿ ಭಾವ. ದೇವರಲ್ಲಿ ಈ ರೀತಿ ಭಾಗ ಇಲ್ಲ, ಅದರಿಂದಾಗಿನೇ ಅಬ್ಸಲ್ಯೂಟ್ ಸೆನ್ಸ್ ನಲ್ಲಿ ಆಕಾಶದಲ್ಲಿ ಎರಡು ಭಾಗ ಇದೆ. ಈಗ ವ್ಯಕ್ತ ಅವ್ಯಕ್ತ ಅಂತಿಲ್ಲ, ಅವ್ಯಾಕೃತ ಆಕಾಶ ಹೆಸರು ಅವ್ಯಕ್ತ, ಕಾಲ ಹೆಸರು ಅವ್ಯಕ್ತ, ಅದೇ ರೀತಿ ಎರಡು ಭಾಗ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದೆ. ನಚೈವಂ ಬ್ರಹ್ಮಣಿ ಕೇನಚಿತ್ ರೂಪೇಣ ಸ್ಥೂಲತ್ವಂ ಕೇನಚಿತ್ ಸೂಕ್ಷ್ಮತ್ವಂ ಇತಿ ವಿಶೇಷೋ ಅಸ್ತಿ ಏನ ವ್ಯಕ್ತತ್ವಂ ಅವ್ಯಕ್ತತ್ವಂಚ ಸ್ಯಾದಿತಿ ಭಾವ. ಅದು ಒಳ್ಳೆ ದೃಷ್ಟಾಂತ ಕೊಡ್ಲಿಕ್ಕೆ ವಿಶ್ವರೂಪದ ಪ್ರಸಂಗ ದುರ್ಯೋಧನ ತೋರಿಸಿತ್ತು. ಅವನೇನ್ ತಿಳ್ಕೊಂಡ? ಕೃಷ್ಣನ್ ಕಟ್ಟಬಹುದು ಅಂತ ತಿಳ್ಕೊಂಡ, ಕಟ್ಟಲಕ್ಕಾಗಲಿಲ್ಲ. ಅದಕ್ಕೆ ಮೂರು ರೂಪ ಅಥವಾ ಎರಡು ಹಾಗೇನೆ ಮೂರು ರೂಪದಂತೆನೇ ಇರೋದಾದ್ರಿಂದಾಗೇನೆ ಇಲ್ಲಿ ಅಕಸ್ಮಾತ್ ಏನಾದ್ರು ಕೃಷ್ಣ ರೂಪ ಕಟ್ಟಿ ರುದ್ರದೇವರಿಗೆ ಹಾಗಾಯ್ತು. ಏನಾಯ್ತು? ಯುದ್ಧ ಮಾಡ್ತಾ ಇದ್ದಾರೆ, ಯುದ್ಧ ಮಾಡ್ತಾ ಇದ್ದಾರೆ, ಬಾಣಾಸುರ ಸಪೋರ್ಟ್ ಮಾಡಿಕೊಂಡು. ಅವಾಗ ಕೃಷ್ಣ ಏನ್ ಮಾಡ್ತಾನೆ? ಅವ್ರಿಗೆ ಬಾಣ ಹೊಡಿತಾನೆ. ಅವಾಗ ಏನಾಯ್ತಂತೆ? ಮೂರು ರುದ್ರದೇವರು ಮೂರು ರೂಪಕ್ಕೆ ಅಫೆಕ್ಟ್ ಆಗಿದೆ, ಹೋಗಿ ಮೂರು ರೂಪ ನಿಂತ್ಕೊಂಡ್ಬಿಟ್ಟಿದೆ ಹೀಗೇನೆ. ಆಗ ಬ್ರಹ್ಮದೇವರು ಬರ್ತಾರೆ, ರುದ್ರದೇವರೇ ನೋಡಿ ಏನಾಗಿದೆ ಇಲ್ಲಿ, ಈ ಮೂರು ರೂಪ ಸ್ತಂಭ ಆಗಿಬಿಟ್ಟಿದೆ ಈಗಾಗಲೇ. ಅದು ಸ್ತಂಭನಾದ ರುದ್ರ ಪದವಿ ಬರೋದಿಲ್ಲ ನಿಮಗೆ, ರುದ್ರ ಪದವಿಗೋಸ್ಕರ ಇರೋ ರೂಪ ಅದು. ರುದ್ರ ಪದವಿ ಶೇಷ ಪದವಿಗೆ ಹೋಗಬೇಕಾಗಿದೆ ಅವರಿಗೆ. ಶೇಷ ಪದವಿಗೆ ಹೋಗಬೇಕಾದ್ರೆ ಒಂದು ಕಂಟಿನ್ಯೂಸ್ ತಪಸ್ ಮಾಡಬೇಕಾದ ಒಂದು ಜಾಗ ಇದೆ ಅಲ್ಲಿ, ಅಲ್ಲಿದ್ದಾರೆ ಮೂಲ ರೂಪದಿಂದ. ಆ ರೂಪಕ್ಕೆ ಅಫೆಕ್ಟ್ ಆಗಿದೆ, ಇಲ್ಲಿ ಹೊಡೆದಿದ್ದು ಅಲ್ಲಿಗೆ ಅಫೆಕ್ಟ್ ಆಗಿದೆ, ಗೊತ್ತಾಯ್ತಾ? ಯಾತಕ್ಕೆ? ಅದು ಕನೆಕ್ಟೆಡ್ ಒಂದಕ್ಕೊಂದು, ತಿಳಿತಿಲ್ಲ. ಆದರೆ ದೇವರಿಗೆ ಆ ರೀತಿ ಆಗುತ್ತೋ? ದೇವರಿಗೆ ಕೃಷ್ಣರಿಗೆ ಏನಾಗಲಿ, ಇಲ್ಲಿ ಕಟ್ಟಿದ್ರು ಆಗಲಿ ಅಲ್ಲಿ ಕಟ್ಟಿರೋ ಆಗಲಿ, ಕಟ್ಟಲಿಕ್ಕೆ ಆಗಲಿಲ್ಲ. ಸೊ ಅವರಿಗೆಲ್ಲ ಪ್ರಾಕೃತ ರೂಪ ಇದೆ ಅಂತ ಆಯ್ತು. ರುದ್ರದೇವರು ಯಾತಕ್ಕೆ ಅಫೆಕ್ಟ್ ಆಯ್ತು? ಅವ್ರು ಪ್ರಾಕೃತ ರೂಪ ಇರೋದ್ರಿಂದ ಇಲ್ಲೂ ಆಯ್ತು ಅಲ್ಲೂ ಅಫೆಕ್ಟ್ ಆಯ್ತು. ಅಂದ್ರೆ ಇಲ್ಲಿಗೆ ಮಾತ್ರ ಅಲ್ಲ, ಅಲ್ಲಿಗೂ ಅಫೆಕ್ಟ್ ಆಗೋಯ್ತು. ಅದನ್ನ ದೇವರಿಗೆ ಮಾತ್ರ ಇಲ್ಲೇ ಆಗ್ಲಿಲ್ಲ ಅಂತ ಹೇಳಿದ ಮೇಲೆ ಎಲ್ಲ ರೂಪಗಳು ಏನಂತ ಅರ್ಥ? ಎಲ್ಲ ರೂಪಗಳು ಅವ್ಯಕ್ತ ಅಂತ ಅರ್ಥ. ಅವ್ಯಕ್ತ ಮಾಹಿ ಎಂಬುದು ಮೂಲ ರೂಪಕ್ಕೂ ಅನ್ವಯ, ಅವತಾರ ರೂಪಕ್ಕೂ ಅನ್ವಯ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಪಾಯಿಂಟ್ ಅದು. ಬೇರೆ ದೇವತೆಗಳಲ್ಲಿ ಆ ಭಾಗ ಇಲ್ಲ ಅಂತ ಗೊತ್ತಾದ್ರೆ ಸರಿ. ಅಚೈವಂ ಬ್ರಹ್ಮಣಿ ಕೇನಚಿತ್ ರೂಪೇಣ ಸ್ಥೂಲತ್ವಂ ಕೇನಚಿತ್ ಸೂಕ್ಷ್ಮತ್ವಂ ಇತಿ ವಿಶೇಷೋ ಅಸ್ತಿ ಏನ ವ್ಯಕ್ತತ್ವಂ ಅವ್ಯಕ್ತತ್ವಂಚ ಸ್ಯಾದಿತಿ ಭಾವಃ. ಬ್ರಹ್ಮಣಿ ಸ್ಥೂಲ ಸೂಕ್ಷ್ಮ ವಿಶೇಷೋ ನಾಸ್ತಿ ಇತ್ಯೇತತ್ ಕುತಃ ಏನ ವ್ಯಕ್ತಾವ್ಯಕ್ತತಾ ಭಾವ ಇತ್ಯತಃ ನಾಸೋವಿ. ಅದಕ್ಕೇನು ಆಧಾರ ಅಂದ್ರೆ, ನಾಸು ಸೂಕ್ಷ್ಮೋ ನ ಸ್ಥೂಲ ಶ್ರುತಿ, ಒಂದು ಮಾಂಡವ್ಯ, ಎರಡು ಸ್ಮೃತಿ ಕೊಟ್ಟು ಹೇಳಿದ್ರು. ಸ್ಥೂಲ ಸೂಕ್ಷ್ಮ ಇತ್ಯತ್ ಸ್ಥೂಲೇತಿ ಕೇನಚಿದ್ ರೂಪೇಣ ಉತ್ಪನ್ನ ಪರಮ ಸೂಕ್ಷ್ಮ ಇತ್ಯರ್ಥ. ಕೇನಚಿದ್ ರೂಪೇಣ ಸೂಕ್ಷ್ಮ ಕೇನಚಿದ್ ರೂಪೇಣ ಸ್ಥೂಲ ಇತಿ ನ ಕಿಂತು ಸರ್ವತ್ರ ಪರಮಸೂಕ್ಷ್ಮ ಏವ ಇತ್ಯರ್ಥ. ಎಲ್ಲಾ ಕಡೆ ಪರಮಸೂಕ್ಷ್ಮನೇ ಆಗಿದ್ದಾನೆ. ಉತ್ಪನ್ನ ಅನುತ್ಪನ್ನ ಮೂಲ ರೂಪ ಅವತಾರ ರೂಪಾಣ ಕಥಂ ಸ್ಥೂಲ ಸೂಕ್ಷ್ಮ ವಿಶೇಷ ಅಭಾವ ಇತ್ಯತಃ ಸ್ಥೂಲೇತಿ. ದೇವರು ಯಾತಕ್ಕಿಲ್ಲ ಅಂತ ಕೇಳಿದ್ರೆ ಕಾರಣ ಕೊಡ್ತಾರೆ. ನಿತ್ಯ ಅವ್ಯಕ್ತನಾದವನಿಗೆ ಆ ಭಾಗ ಬರ ಸಾಧ್ಯತೆ ಇಲ್ಲ. ಅವ್ಯಕ್ತ ವ್ಯಕ್ತಭಾವವನ ಕ್ವಚಿತ್ ಪರಮೇಶ್ವರೇ ಸರ್ವತ್ರ ಅವ್ಯಕ್ತ ರೂಪೋಯಂ. ಅಬ್ಸಲ್ಯೂಟ್ಲಿ ಅವ್ಯಕ್ತನಾದ್ದರಿಂದ ಅದು ಸಾಧ್ಯ ಇದೆ. ಏವಂ ವ್ಯಾಪಕ ಅನುಪಲಭ್ಯ ವ್ಯಕ್ತ ಅವ್ಯಕ್ತತ್ವಾಭಾವೋ ಬ್ರಹ್ಮಣಿ ಇತ್ಯುಕ್ತ. ಅಂದ್ರೆ ವ್ಯಕ್ತ ಅವ್ಯಕ್ತ ಅನ್ನೋ ಕ್ಲಾಸಿಫಿಕೇಶನ್ ಬರಬೇಕಾದ್ರೆ ಪ್ರಾಕೃತತ್ವ ಅಂತ ಇರಬೇಕು. ಪ್ರಾಕೃತತ್ವ ಹೋದಷ್ಟೇ ಏನ್ ಹೊರಟೋಯ್ತು? ಸೂರಸೂಕ್ಷ್ಮ ಕಾನ್ಸೆಪ್ಟ್ ಹೊರಟೋಯ್ತು. ನಿರ್ಭರ್ ದೇವರಲ್ಲಿ ಏನಿಲ್ಲ, ಪ್ರಾಕೃತ ರೂಪನೇ ಇಲ್ಲ ಅಂದಮೇಲೆ ಆತನ ಸೂರಸೂಕ್ಷ್ಮ ವಿಭಾಗ ಮಾಡ್ಲಿಕ್ಕೆ ಹೋಗಬಾರದು ಅಂತ ಹೇಳಿದ್ರು. ಸ್ಮೃತ್ಯಾಪಿ ತದಭಾವಂ ಸಾಧಯತಿ ಅವ್ಯಕ್ತೇತಿ ಜನನ ಮರ್ದಯತಿ ಇತಿ ಜನಾರ್ದನ. ಜನಾರ್ದನ ಅಂತ ಪದ ಬಂತು. ಮತ್ತೆ ಒಂದು ನೋಟ್ ಕೊಟ್ರು ಟೀಕಾರ್ಯಾರಷ್ಟೇ. ಜನನಂ ಅರ್ಧಯತಿ ಇತಿ ಜನಾರ್ದನ. ಮತ್ತೊಮ್ಮೆ ಹುಟ್ಟು ಬರದಂತೆ ಮಾಡ್ತಾನ, ಆದ್ರಿಂದ ದೇವರಿಗೆ ಜನಾರ್ದನ ಅಂತ ಕರೀತಾರೆ. ಮೋಕ್ಷದಷ್ಟು ಜನಾರ್ದನ. ಜನಾರ್ದನ ಮೋಕ್ಷ ಕೊಡೋನು ಅಂತ ಅರ್ಥ. ಹುಟ್ಟಿಲ್ಲದಂತೆ ಮಾಡುವನು ಅಂದ್ರೂ ಒಂದೇ, ಮೋಕ್ಷ ಕೊಡೋನು ಅಂದ್ರೂ ಒಂದೇ. ಏನು? ಹೌದು. ಏನಾಯ್ತದು? ಅದೇನದು ಮೂಲ ರೂಪಕ್ಕೆ ಅವತಾರ ರೂಪಕ್ಕೆ ಏನಿಲ್ಲ. ಈಗ ರಬ್ಬರ್ ಎಳೆದ್ರೆ ಎಷ್ಟೇ ಎಳೆದ್ರು ಕೂಡ ಏನದು? ಅದೇ ರಬ್ಬರ್ ಡಿಸ್ಕನೆಕ್ಟ್ ಆಗಿಲ್ಲ ಅದು. ಪರವಾತ ಯಾ ಏನ್ ತ್ಯಾಗ ಅಂತ ನೋಡದ ಎಲ್ಲಿ ಏನ್ ಬಿಟ್ಟದ ಎಂತ ಕೂದ್ಲದು? ಆರ್ಟಿಫಿಷಿಯಲ್ ಕೂದ್ಲು. ಟೋಪನ್ ಕಟ್ ಮಾಡಿದ್ರೆ ಹಾಗೋ ಹಾಗೆ ಟೋಪನ್ ಹಾಕಿ ಅದನ್ನ ಕಟ್ ಮಾಡಿ ವಿಕ್ನ ಕಟ್ ಮಾಡೋದು ಬೇರೆ. ಪ್ರಾಕೃತನೇ ರೂಪೆ ತೋರಿಸಿದ್ದೇ ಪ್ರಾಕೃತ. ತೋರಿಸಿ ಕಟ್ ಮಾಡಕ್ ಬಂದ್ರೆ ಪ್ರಾಕೃತ ಅಂತಾರೆ. ದೇವ್ರ ರೂಪ ಎಂಥದ್ದು ಕಟ್ ಮಾಡ್ಲಕ್ಕೆ ಬರೋದಿಲ್ಲ, ಆಕಾಶ ಕಟ್ ಮಾಡಿ ತೋರ್ಸಕ್ ಬರತ್ತಾ? ಬರಲಿಲ್ಲ. ಆದ್ರಿಂದ ಏನಾದ್ರು ಕೃತಕ ಅದು ಅವಸರಮೋಹನಕ್ಕ ಸೃಷ್ಟಿ ಮಾಡಿದ ರೂಪನೇ ಅವರು. ಸೃಷ್ಟಿ ಮಾಡಿದ ಕೂದಲೇ ಹೊರತು ನಿಜವಾದ ಕೂದಲಲ್ಲ, ಅದು ತಂದೆ ಕೂದಲಲ್ಲ. ಪದಸ್ರವಣ ತುಂಬಾ ಬರೀತಾರೆ. ಹಾಗಿದ್ರೆ ಕಟ್ ಮಾಡಿದ ಎಫೆಕ್ಟ್ ಕಾಣಬೇಕಲ್ಲ, ಚಿಕ್ಕದಂತ ಆಗಲ್ಲ. ಶೌರ್ಯ ಬಾಡಿಸ್ಕೊಂಡ್ಮೇಲೆ ಏನಾಗಿರ್ಬೇಕು, ದುಡ್ಡು ಕೊಡ್ತಾರಲ್ಲದ್ರೆ ಅವನಿಗೆ ದುಡ್ಡು ಕೊಡೋದಿಲ್ಲ. ಬದ್ಲು ಸೈಜ್ ಕಡಿಮೆ ಆಗಿರ್ಬೇಕು ಬದ್ಲಿಗೆ. ಆಮೇಲೆ ದೇವ್ರ ಏನ್ ಮಾಡಿದಂತ ಕನ್ಸೈನ್ ಮಾಡ್ಕೊಂಡಷ್ಟೇ, ತನ್ನ ಅತ್ಯಂತ ಶಕ್ತಿಯಿಂದಾಗಿ ಕಾಣಿಸ್ಕೊಂಡ ರೀತಿ. ಕೆಲಸತ್ ಏನ್ ಮಾಡ್ತಾರೆ, ಜಾಸ್ತಿ ಇದ್ದಾಗ ಚೆನ್ನಾಗಿ ಎಣ್ಣೆ ಎಣ್ಣೆ ಹಚ್ಕೊಂಡು ಉದ್ಕೊಂಡ್ಬಿಟ್ರೆ ಏನ್ ಕಾಣಿಸುತ್ತೆ? ಸ್ವಲ್ಪ ಕಡಿಮೆ ಆದಾಗ ಕಾಣಿಸುತ್ತೆ. ಅದು ಮನುಷ್ಯನೇ ಎಷ್ಟು ಮಾಡ್ಕೋತಾನೆ, ದೇವ್ರು ಸಹಜವಾಗಿ ಮಾಡ್ಕೊಂಡಷ್ಟೇನೆ. ಅತ್ಯಂತ ಅದ್ಭುತ ಶಕ್ತಿ ಇರೋದ್ರಿಂದಾಗಿನೆ ಕ್ಷೌರ ಮಾಡಿಸ್ಕೊಳ್ಳದೆ ಹೋದ್ರು ಕೂಡ ಮಾಡಿಸ್ಕೊಂಡಂತೆ ಕಾಣಿಸ್ತಾ, ಕೂದಲು ಕಟ್ ಮಾಡದೆ ಹೋದ್ರು ಕೂಡ ಕಟ್ ಮಾಡಿ ಕಳೆ ಬಿದ್ದಂತೆ ತೋರಿಸ್ತಾ, ಎರಡನ್ನೂ ತೋರಿಸೋ ಶಕ್ತಿ ದೇವರಿಗಿರೋದ್ರಿಂದ ಸಮಸ್ಯೆ ಬರಲೇ ಇಲ್ಲ. ಇದನ್ನ ಕಿತ್ತಿದ್ದಲ್ಲ, ಕಿತ್ತದಂತೆ ಮಾಡಿದ್ದಷ್ಟೇ. ಅಪ್ರಾಕೃತ ರೂಪ ಒಂದು ಕೃಷ್ಣಕೇಶ ಶುಕ್ಲಕೇಶ ತೆಗೆದ ಅಂದ್ರೆ ಅದ್ ನೋಡೋದು ಕಷ್ಟ. ನಿಜವಾಗ್ಲೂ ಏನಾಗಿದೆ ಅದು? ತೆಗೆದೇ ಇಲ್ಲ ಪರಮಾತ್ಮ. ಸರ್ವತ್ರ ವ್ಯಾಪ್ತನಾದ ರೂಪಕ್ಕೆ ಅದಿಲ್ಲೇ ಇಲ್ಲ. ಅವಸರ ಮೊಹರಕ್ಕೆ ಮಾಡಿದ್ದೊಂದು ವಿಶೇಷದಿಂದ ಮಾಡಿದ್ದೆ ಹೊರತು ಬೇರೆ ಅಲ್ಲ. ಏವಂ ವ್ಯಾಪಕಾನುಪಲಬ್ಧ ವ್ಯಕ್ತತ್ವ ಅವ್ಯಕ್ತತ್ವಾಭಾವೋ ಬ್ರಹ್ಮಣಿ ಇತ್ಯುಕ್ತಂ ಸ್ಮೃತ್ಯಾಪಿ ತದಭಾವಂ ದರ್ಶಯತಿ ಅವ್ಯಕ್ತೇತಿ ಜನನಮರ್ಧ ಐತಿ ಇತಿ ಜನಾರ್ಧ. ನಮಗೆ ಯಾತಕ್ಕೆ ಅರ್ಥ ಬೇಕು ಅಂದ್ರೆ ಸಂಧ್ಯಾನ ಮಾಡಿ ಆಚರಣೆ ಮಾಡ್ಬೇಕಲ್ಲ, ಜನಾರ್ದನ ಅನ್ನ ಹೇಳ್ಬೇಕಲ್ಲ. ಅದಕ್ಕೆ ಒಂದು ಅರ್ಥ ತಿಳ್ಕೊಂಡಾಗ ಅದು ಕೊನೆ ಪಕ್ಷ. ಜನಾರ್ದನ ಶಬ್ದಕ್ಕೆ ಅರ್ಥ ಗೊತ್ತಾಯ್ತು, ಆದ್ರಿಂದ ಆ ಮಟ್ಟಿಗೆ ಉಪಯೋಗ ಆಯ್ತು. ಅಷ್ಟಾದ್ರೂ ಒಂದು ನೋಟ್ ಸಿಕ್ಕಾಗಾಯ್ತು. ಎಲ್ಲಿದೆ ನೋಡ್ತೇನೆ. ಕೇನಚಿದಿತಿ ಪ್ರಕಾಶ ವಚ್ಚ ಎತ್ತು ನ್ಯಾಯಾಮೃತೆ ಪ್ರತ್ಯಕ್ಷ ಅನುಮಾನಬಾಧ್ಯ ಬಾಧಕದ್ವಾರ ಬಾಧಕೋದ್ಧಾರೆ ಭೂತಾಕಾಶಸ್ಯ ಪ್ರತ್ಯಕ್ಷತ್ವ ಪ್ರತಿಪಾದನ ತತ್ ಪ್ರೌಢಿವಾದೇನ ಅಗ್ನೇರಾಪ ಅಭ್ಯ ಪೃಥಿವೀತಿ ಶ್ರುತಿ ರೀತಿ ಭಾವ. ಟೀಕಾರಾಯರ ಮಾತು ಒಂದು ಬಂತು. ಏನಂತ, ಅನಲ ಜಲ ಭುವಾಂ ಅಂತ ಪದ ಉಪಯೋಗಿಸಿದ್ರು, ಪೃಥ್ವಿ ತೇಜಸ್ ಅಂತ ಉಪಯೋಗಿಸಿದ್ರು. ಅದಕ್ಕೆ ನಾಯರು ನೋಟ್ ಬರೀತಾ ಇದ್ದಾರೆ, ಅಗ್ನೇರಾಪ ಅಭ್ಯ ಪೃಥಿವಿ ಇತಿ ಶ್ರುತಿ ರೀತಿ ಭಾವ. ಮತ್ತೇನಾಯ್ತು, ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇರಾಪ ಅಭ್ಯ ಪೃಥಿವಿ ಸೃಷ್ಟಿಯ ಕ್ರಮ ಇದು. ಈ ರೀತಿ ಬಂತಲ್ಲ ಅಂತ ಹೇಳಿದ್ರೆ, ಏತೇನ ಆಕಾಶವಾಯುವೋ ದ್ವಯೋರಪಿ ಸ್ಥೂಲ ರೂಪೇಣ ಅಪಿ ಅದೃಶ್ಯತ್ವಮೇವೇತಿ ಸೂಚಿತಂ. ಯಾಕೆ ವಾಯು ಆಕಾಶ ತಗೊಳ್ಳಿಲ್ಲ ಅಂದ್ರೆ, ಬೈ ನೇಚರ್ ಅವೇನವು ಅವ್ಯಕ್ತ, ಬೈ ನೇಚರ್ ಅದನ್ನು ತಗೊಂಡ್ಬಿಟ್ಟು ಬಿಟ್ಬಿಟ್ರ ಇವ್ರ ಮೂರು ಮಾತ್ರ ತಗೊಳ್ಳಕ್ ಕಾರಣ ಇದು. ಅನ್ಯಥಾ ಸೌತ್ರ ಪ್ರಕಾಶ ಪದಸ್ಯ ಉಪಲಕ್ಷಣತ್ವೇನ ಅಗ್ನ ಏನಾಗಿದೆ ಅಲ್ಲಿ ಪ್ರಿಂಟ್ ಆಗಿಲ್ಲ, ಅಗ್ನಾದಯ ಇರ್ಬೋದು. ಅಗ್ನಾದಯ ಇತ್ಯಗ್ನಾದಿ ತ್ರಯೋಕ್ತಿ ನಶ್ಯಾದಿತ್ಯಾಹು. ಇಲ್ಲದವ್ರು ಏನಾಗ್ತಿತ್ತು ಅಂದ್ರೆ, ಸೂತ್ರದಲ್ಲಿ ಐದನ್ನು ತಗೊಂಡ್ರೆ ಮೂರನ್ನ ಹತ್ತ ತಗೊಂಡ್ರು, ಪ್ರಕಾಶ ಅನ್ನೋ ಪದದಿಂದ ಮೂರ್ತ ಮಾತ್ರ ತಗೊಂಡ್ರು ಅಂತ ಅರ್ಥ. ಇದು ಸೂತ್ರಗಳಲ್ಲಿ ಸೂತ್ರಕ್ಕೆ ದೋಷ ಬರ್ತಿತ್ತು, ಆ ರೀತಿ ವಿಚಾರ ಮಾಡಿನೇ ವೇದವ್ಯಾಸರು ಬಿಟ್ಟಿದ್ದಾರೆ. ಇಲ್ಲೊಂದು ಪ್ರಶ್ನೆ, ಎತ್ತು ನ್ಯಾಯಾಮೃತೆ ಪ್ರತ್ಯಕ್ಷ ಅನುಮಾನ ಬಾಧ್ಯತ್ವ ಬಾಧಕೋದ್ಧಾರೆ ಭೂತಾಕಾಶಸ್ಯ ಪ್ರತ್ಯಕ್ಷತ್ವ ಪ್ರತಿಪಾದನ ತತ್ ಪ್ರೌಢಿವಾದೇನಾ. ಅಲ್ಲಿ ಒಂದು ಪ್ರಶ್ನೆ ಹಾಕೊಂಡ್ರು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪೃಥ್ವಿ ತೇಜಸ್ಸು ಮತ್ತು ಇದು ಯಾವುದು ನೀರು, ಮೂರು ಮಾತ್ರ ತಗೊಂಡ್ರು, ಅವೆರಡು ತಗೊಳ್ಳಿಲ್ಲ ಯಾತಕ್ಕೆ ಅಂತ ಕೇಳಿದ್ರೆ, ಅವ್ಯಕ್ತ ಅಂತ ಪ್ರೂವ್ ಆಗಿರೋ ಮತ್ತೆ ತಗೊಳ್ಳೋಕೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ರು. ನ್ಯಾಯಮೃತದಲ್ಲಿ ಏನ್ ಮಾಡಿದ್ದಾರೆ ವ್ಯಾಸರಾಜರು ಅಂತ ಕೇಳಿದ್ರೆ, ಅಲ್ಲಿ ಪ್ರಶ್ನೆ ಹಾಕೊಂಡಿದ್ದಾರೆ. ಪ್ರಶ್ನೆ ಹಾಕೊಂಡು ಪ್ರತ್ಯಕ್ಷಸ್ಯ ಅನುಮಾನ ಬಾಧ್ಯತ್ವ ಬಾಧಕೋದ್ಧಾರೆ ಭೂತಾಕಾಶಸ್ಯ ಪ್ರತ್ಯಕ್ಷಸ್ಯ ಅನುಮಾನ ಬಾಧ್ಯತ್ವ ಬಾಧಕೋದ್ಧಾರೆ, ಪ್ರತ್ಯಕ್ಷ ಕೂಡ ಅನುಮಾನದಿಂದ ಬಾಧಿತವಾಗುತ್ತೆ ಅಂತ ಒಂದು ಪ್ರಶ್ನೆ. ಹಾಗಾಗೋದಿಲ್ಲ ಅಂತ ಅವ್ರ ವಾದ. ನಮ್ಮ ವಾದ ಏನೀಗ, ಅನುಮಾನ ಮಾಡದ ಪ್ರತ್ಯಕ್ಷ ಪ್ರಬಲ, ಪ್ರತ್ಯಕ್ಷ ಗುರು ಅನುಮಾನ ಹೋಯ್ತು. ಅವನು ಹಾಗಲ್ಲ, ಕಣ್ಣಾರೆ ಕಂಡ್ರು ಕೂಡ ಅನುಮಾನ ಕೆಲವೊಮ್ಮೆ ತೆಗೆದುಹಾಕುತ್ತೆ ಅಂತ ಹೇಳಿದ. ಅದಲ್ಲ ಅಂತ ಹೇಳೋ ಪ್ರಸಂಗದೊಳಗೆ ಕಾಂಟೆಕ್ಸ್ಟ್ ಇದು, ಅದು ನಮಗೆ ಬೇಕಿಲ್ಲ. ಈ ಪದ ಬೇಕು ನಮಗೆ. ಭೂತಾಕಾಶಸ್ಯ ಪ್ರತ್ಯಕ್ಷತ್ವ ಪ್ರತಿಪಾದನ ತತ್ ಪ್ರೌಢಿವಾದೇನ. ಭೂತಾಕಾಶ ಎಂಬುದೇನದು? ಅದು ಪ್ರತ್ಯಕ್ಷನೇ ಅಂತ ಇಟ್ಟುಕೊಂಡು ಉತ್ತರ ಕೊಡುತ್ತಾರೆ. ಆದ್ರೆ ಇಲ್ಲಿ ಟೀಕಾರ ಬರೆದಿದ್ದೇನೀಗ, ಅದು ತಗೊಳ್ಳೇ ಇಲ್ಲ, ಅದು ಪ್ರತ್ಯಕ್ಷ ಅಲ್ಲೇ ಅಲ್ಲ ಅಂತ ಹೇಳಿಬಿಟ್ರು. ಅವರೇನ್ ಇಟ್ಕೊಂಡಿದ್ದಾರೆ, ಪ್ರತ್ಯಕ್ಷ ಹೌದು ಅಂತ ಉತ್ತರ ಕೊಡ್ತಾ ಇದ್ದಾರೆ. ಮತ್ತೆ ವಿರೋಧ ಬಂತಲ್ಲ, ಯಾರ್ಯಾರಿಗೆ? ವ್ಯಾಸರಾಜರು ಟೀಕಾರಾಯರಿಗೂ. ಅವರು ಅಪ್ರತ್ಯಕ್ಷ ಅಂತ ಅವರು ಕರೆದಾಗ, ಪ್ರತ್ಯಕ್ಷ ಅಂತ ಇವರು ಕರೆದ ವಿರೋಧ ಬಂತಲ್ಲ ಅಂತ ಹೇಳ್ತಾರೆ. ವಿರೋಧ ಬಂದಿಲ್ಲ, ಅದು ತತ್ ಪ್ರೌಢಿವಾದೇನ. ಏನ್ ಅವ್ರ ವಾದ ಸರಿ ಅಂತ ಇಟ್ಕೊಂಡು ಹೇಳ್ತಿದ್ದಾರೆ ಹೊರತು ಒಪ್ಪ ಹೇಳ್ತಾ ಇಲ್ಲ. ಅಂತ ಒಪ್ಪ ಹೇಳಿದ್ರೆ ವಿರೋಧ. ದೊಡ್ಡಪ್ಪನ ಹೇಳಿದ್ದೆ ಹೌದಲ್ಲ, ಅವ್ನ ಇಬ್ಬರು ತಗಡಾಡ್ತಿದ್ರು, ತಪ್ಪೇ ಮಾಡಿಲ್ಲ ಅಂತ ಒಬ್ಬನು, ಇನ್ನೊಬ್ರು ಬಂದ ತಪ್ಪು ಮಾಡಿದ್ರೆ ಇಟ್ಕೊಳ್ಳಿ ಅಂತ ಹೇಳಿದ. ಇಟ್ಕೊಳ್ಳಿ ಅಂದ್ರೆ ತಪ್ಪು ಮಾಡಿದ್ದಾನೆ ಅಂತ ಅರ್ಥ ಅಲ್ಲ, ಇಟ್ಕೊಂಡ್ರು ನೀವ್ ಮಾಡಿರೋದು ಸರಿಯಲ್ಲ ಅಂತ ಹೇಳಬೇಕಾಗಿದೆ. ಆ ರೀತಿಯಲ್ಲಿ ಹೇಳಿಕೊಟ್ಟಿರೋದ್ರಿಂದ ಅದು ಪ್ರೌಢಿವಾದದಲ್ಲಿ ಹೇಳಿದಾಗ ವಿರೋಧ ಬರೋದಿಲ್ಲ. ಪ್ರೌಢಿವಾದ ಅಭ್ಯುಪಗಮವಾದ ಕೆಲವು ದೋಷ ಇಲ್ಲ, ಅನುವಾದ ಮಾಡಿದಾಗಲೂ ದೋಷ ಇಲ್ಲ. ಮಧ್ವೀಯದಲ್ಲೇ ಬಂತಲ್ಲ, ವಿಶ್ವಂ ಮಿಥ್ಯಾ ವಿವರ ಬಡವಾನ್ ಆತ್ಮನಾಮ್ ನಾಸ್ತಿ ಭೇದ. ಇವರು ಮಧ್ವೀಯ ಓದಿದ್ರೆ ಅದ್ವೈತ ಬಂದ್ಬಿಡ್ತಲ್ಲ ಅಂತ ತಿಳ್ಕೊಂಡ್ರೆ ಮುಂದೆ ಹೇಳ್ತಾರೆ ದೈತ್ಯಾಯಿತ್ಥಂ ವ್ಯಧದತ. ದೈತ್ಯರಿಗೆ ಹೇಳ್ತಾರೆ ದೋಷ ಅಲ್ಲ, ಆದ್ರಿಂದ ಎಲ್ಲರೂ ಏನಾಗ್ತಿತ್ತು, ಆಚಾರ್ಯರು ಕಷ್ಟಪಟ್ಟು ಖಂಡನೆ ಮಾಡಿದ್ದಾರೆ, ಇವರು ಅದನ್ನೇ ಜೋರಾಗಿ ಹೇಳ್ತಾ ಕೂತಿದಾರಲ್ಲ ಅಂತ ಕೇಳಿದ್ರೆ, ಅನುವಾದ ಆಚಾರ್ಯ ಹೇಳಿದ್ದಾರೆ ಇವ್ರು ಹೇಳ್ತಿದ್ದಾರೆ ಅಂತ ಬೇರೆ ಹೇಳ್ತಾ ಇಲ್ಲ. ಸುಮ್ನೆ ನೋಡ್ರಿ ಅನ್ಸುತ್ತೆ, ಇವರು ಅದ್ವೈತ ಮಾಡಿದ್ದ ಹಾಗೇನೆ, ವಿಶ್ವಮಿಥ್ಯ ವಿವರ ಗುಣವಾನ್ ಆತ್ಮನಾಮ ನಾಸ್ತಿ ಭೇದ ದೈತ್ಯ ಇತ್ತ ಮುಂದೆ ಬಂತು. ಅದೇ ರೀತಿ ವೇದಗಳಲ್ಲಿ ಏನು ಬಂತು ಅಂದ್ರೆ ಅದ್ವೈತನ ಕೆಲವರು ಹೇಳ್ತಾರೆ ಅದು ಸರಿಯಲ್ಲ ಅಂತ ಹೇಳಬೇಕಾಗಿದೆ, ಆದ್ರೆ ಅಷ್ಟೇ ಇಟ್ಕೋ ಮುಂದಿನ ಹೇಳಲೇ ಇಲ್ಲ. ಏನ್ ಮಾಡಿ ಅದ್ವೈತ ನೋಡಿ ಸುತ್ತಿಯಲ್ಲಿ ಬಂದು ಶುರು ಮಾಡಿಬಿಟ್ರೆ, ಆಮೇಲೆ ಮುಂದೊಂದು ಕಾಲ ಬರಬಹುದು, ಮಧ್ವೀಜ ಪೂರ್ತಿ ಮಿಸ್ ಮಾಡ್ತಾ 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 ಕೊನೆಗೆ ಒಂದೆರಡು ಶ್ಲೋಕ ಸಿಕ್ಕಾಗ ಇದಕ್ಕೆ ಸೇರಿಸ್ಬಿಡೋದು. ಮಧ್ವೀಜಲ್ಲಿ ಅವತ್ತೇ ಹೇಳಿದಾರೆ ನೋಡ್ರಿ ವಿಶ್ವಮಿಥ್ಯ ಅಂತೇಳಿ ಅಂತ ಹೇಳಿದ ಮೇಲೆ ಹೌದಲ್ಲಿ ಇವರೇ ತಿಳ್ಕೊಬಿಡುದು ಪಾಪ ಜಾತಿ ಓದ್ದೆ ಅಂತ ಅವರಿಗೆ. ಅನಂತ ಶ್ರುತಿಯಲ್ಲಿ ನಾಲ್ಕು ಓದ್ದವರು ಸಿಗ್ತಾರೆ, 16 ಸರ್ಗ 6-8 ಶ್ಲೋಕದಲ್ಲಿ ಒಂದೆರಡು ಓದ್ದವರಿಗೆ ಸಂಸ್ಕೃತ ಬೇರೆ ಬರೋದಿಲ್ಲ, ಅವರಿಗೆ ಸಂಸ್ಕೃತ ಬೇರೆ ಬರೋದಿಲ್ಲ. ಒಂದು ವಾಕ್ಯ ತೋರಿಸೋದು ಇದು ಕರೆಯೋದು ಬರೀ ನೋಡ್ರಿ, ನಿಮ್ಗೆ ಅರ್ಥ ಆಗಿಲ್ಲ ನಿಮ್ಮ ಜನಗಳಿಗೆ. ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ ಇತ್ತೀಚೆ ಅಂತ ಬರಿತಾ ಇದ್ದಾರೆ. ಈಗ ಮೈಸೂರಿನಿಂದ ಯಾರೋ ಒಬ್ರು ಬರೆದಿದ್ದಾರೆ, ಆಚಾರ್ಯ ದ್ರೌಪದಿಗೆ ಅಜ್ಜನ ಗಂಡ ಅಂದ್ರು ಅಂತ ಹೇಳೇ ಇಲ್ಲ. ಅವ್ರೇನು ಅರ್ಥ ಮಾಡ್ತಾರಲ್ಲ ಶಚಿ ಶ್ಯಾಮಲ ಉಷಾ ಇದ್ರು ಅಂತ, ಅವೆಲ್ಲ ಅಲ್ಲೇ ಅಲ್ಲ, ಅವೆಲ್ಲ ಸುಳ್ಳು ಅಂತ ನಮ್ಮ ಮಾಧುರ ಅಂತ ಬರೆದಾನೆ. ತಾತ್ಪರ್ಯ ಕೋಟ್ ಮಾಡಿ ಬರೀತೀನಿ ಅಂತಾನೆ, ಮತ್ತೆ ಅರ್ಥ ಆಯ್ತು ನಿಮಗೆ. ಅದು ಸಂಸ್ಕೃತ ಏನೇನು ಬರದೇ ಇತ್ತು ಜನಗಳಿಗೆ, ಯಾವುದೋ ಒಂದು ವಾಕ್ಯ ಸಿಕ್ಕರೆ ಸಾಕು ಅದು ಗಲಾಟೆ ಬಿಸ್ಬಿಡ್ತಾನೆ, ತಲೆ ಬಿಡೋದು ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಯಾತಕ್ಕೆ ತಪ್ಪು ಅಂತ ಹೇಳಿದ್ರೆ ಅದನ್ನ ಅರ್ಥ ಮಾಡುವ ಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ. ಅಷ್ಟು ಪೂರಿದವ್ರು ಏನ್ ಮಾಡ್ತಾರೆ ಅವ್ರನ್ನ, ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂತಾರೆ, ಆ ತರ ಕಳಿಸಿಬಿಡ್ಬೇಕು, ಬೇರೆ ದಾರಿನೇ ಇಲ್ಲ. ಅಂತವರೆಲ್ಲ ವಾದ ಮಾಡೋ ಸಿಗ್ತಾರೆ. ಇಂಥ ಈ ರೀತಿ ಮಾಡಿ ಶ್ರುತಿಗಳನ್ನ ಮೋಸ್ತಾ, ತುಂಬಾ ಶ್ರುತಿಗಳು ಗೊತ್ತಿಲ್ಲ ಅಂತ ಗೊತ್ತಾಯ್ತು ಅವರಿಗೆ, ಗೊತ್ತಿ ತಗೊಂಡು ವಾದ ಮಾಡ್ತಿದ್ದಾರೆ. ಇವತ್ತು ತತ್ವವಿಷಿ ವಾಕ್ಯ ಅರ್ಥ ಮಾಡೋರು ಪಂಡಿತರೇನೆ, ಹಿಂದೂ ಮುಂದೆ ನೋಡಿರೋದಿಲ್ಲ, ಅಷ್ಟು ಮಾತ್ರ ನೋಡ್ಕೊಂಡ್ ಬಂದಿರ್ತಾರೆ. ಅದು ಬೇರೆ ತೆಗೆದ ಗಾಬರಿ ಬಿಡ್ತಾರೆ. ಅಬ್ರಹ್ಮಾಸ ಹಿಂದೂ ನೋಡೋದಿಲ್ಲ, ಅಟ್ಮಾತ್ ಓದ್ಕೊಂಡ್ ಬಂದಿರ್ತಾರೆ. ಆಚಾರದನ್ನೆಲ್ಲ ತೋರಿಸಿದ್ರು, ಮುಂದೆ ನೋಡ ಏನಿದೆ ಅಂತ ಅಲ್ಲೇ ತೋರಿಸ್ತಾರೆ. ಅಬ್ರಹ್ಮಾಸ್ಮಿ ಅಂತ ಇದೆಯಲ್ಲ, ಕೋಟ್ ಮಾಡ್ತೀಯಲ್ಲ, ಮುಂದೇನಿದೆ ಗೊತ್ತಾ? ಇದನ್ನ ಯಾರು ತಿಳ್ಕೊಂಡ್ರು ಗೊತ್ತಾ? ಬ್ರಹ್ಮ ಆತ್ಮಾನಮೇವ ಅವೇತ್, ದೇವರು ತನ್ನನ್ನು ತಾನು ತಿಳ್ಕೊಂಡ ಅಂತಿದೆ. ಅರ್ಥ ಆಯ್ತಾ? ಡೈರೆಕ್ಟ್ ಸ್ಪೀಚ್ ಅದು, ಅಹಂ ಬ್ರಹ್ಮಾಸ್ಮಿ ಅಂತೇಳಿ ಬ್ರಹ್ಮ ತಿಳ್ಕೊಂಡ ಅಂತಿದೆ. ನಿಮ್ಗೆ ಹೇಗೆ ಅಪ್ಲೈ ಆಗುತ್ತದ? ಅರ್ಥ ಆಯ್ತಾ? ಮುಂದೆ ಓದ್ದೆ ಮಾತಾಡಿದ್ರಿ ಎಲ್ರು ಕೂಡ. ಬ್ರಹ್ಮ ತನ್ನ ಬ್ರಹ್ಮ ಅಂತ ತಿಳ್ಕೊಂಡ್ರೆ ನೀನ್ಯಾಕೆ ಬ್ರಹ್ಮ ಆಗ್ತೀಯ ಮಧ್ಯೆ? ಅರ್ಥ ಆಯ್ತಾ? ಅದನ್ನ ಹೇಳದೆ ಏನ್ ಮಾಡಿದ್ರು? ದಾರಿ ತಪ್ಪಿಸ್ಬಿಟ್ಟು ಈ ರೀತಿ ಮಾಡಿ 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 ನಾಲೆಡ್ಜ್ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿ ಹಾಗೆ ಆಗಿರೋದ್ರಿಂದ ಪ್ರೌಢಿವಾದದಿಂದ ಹೇಳಿದ ವ್ಯಾಸರಾಜರ ಮಾತಿಗೂ ಆ ಮಾತಿಗೂ ಟೀಕಾರ ಮಾತಿಗೆ ವಿರೋಧ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಬರೀಬೇಕಾದ್ರೆ ಚಂದ್ರಿಗೆ ಬರೆದು ಬಿಡ್ತಾರೆ, ಟೀಕಾಚುಚ ಯದ ಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ, ಸೂತ್ರೇ ಭಾಷ್ಯೆ ಅನುಭಾಷ್ಯೆ ಚ ಸನ್ಯಾಯ ವಿರುತವು ತಥಾ ಟೀಕಾಚುಚ ಯದ ಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ. ಎಲ್ಲ ಹಿಂದಿನ ಗ್ರಂಥಗಳಲ್ಲಿ ಸ್ಪಷ್ಟತ್ವ ಬೇಕಾದ್ರೆ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಟೀಕಾರಾಯರ ಮಾತಿಗೆ ಎರಡು ರೀತಿ ಅರ್ಥ ಕೊಟ್ಟು ವಿರೋಧ ಇಲ್ಲವೇ ಇಲ್ಲ. ಈ ಜನ ರಾಯರು ಒಂದು ಕಾಂಟ್ರಿಬ್ಯೂಷನ್ ಅವೆಲ್ಲ ಕೊಡ. ಸುಮ್ಮನೆ ಇದು ಬರೀದ ಏನಾಗ್ತಿತ್ತು ಅಂದ್ರೆ ಓದ್ದು, ಅದು ಎರಡು ಓದ್ದು ಅವರಿಗೆ ಸಂಶಯ ಬರೋದು. ಟೀಕಾರ ಹೀಗೆ ಹೇಳ್ತಾರೆ, ವ್ಯಾಸರಾದ್ರೆ ಹೀಗೆ ಹೇಳ್ತಾರೆ, ವಿರೋಧ ಬಂತಲ್ಲ ಅಂತೇಳಿ ಅದನ್ನೆಲ್ಲ ತೆಗೆದುಹಾಕೋದಕ್ಕೆ ಗುರುಗಳು ಅಂತ ಹೆಸರು. ಇಂಥ ಪ್ರಶ್ನೆ ಆಕ್ಚುಲಿ ಅದನ್ನ ಓದಿ ಎರಡು ಓದ್ದವರು ಸಂಶಯ ಬರೋದಿದು, ಒಂದು ಓದ್ದವರು ಬರೋದಿಲ್ಲ. ಅದು ಓದೋ ಇರಬಾರ್ದು ಅಂತಿಲ್ವಲ್ಲ, ಓದ್ಬೇಕಾದ್ರೆ ಎರಡು ಓದ್ದವರು ಇರಬಹುದು, ಉತ್ತರ ಬರ್ಬಿಟ್ರೆ ಓದೋದಷ್ಟೇ. ಅನ್ಯಥಾ ಎತ್ತು ನ್ಯಾಯ ಅಮೃತೇ ಮುಗಿತದು. ಇಷ್ಟ ಹೇಳಿ ಸುದೇವರಲ್ಲಿ ಜನಾರ್ದನ ಅಂತ ಅರ್ಥ ಹೇಳಿದ ಮೇಲೆ ತರ್ಹಿ ಕಿಂ ಯತ್ನೇನ ಇತ್ಯತಃ, ಸರಿ ಬಿಡಿ ಪ್ರಯತ್ನ ಯಾತಕ್ಕೆ ಮಾಡಬೇಕು ಆಗಿದ್ರೆ ಅಂತ ಪ್ರಶ್ನೆ ಮಾಡಿದ್ರೆ ಹೇಳ್ತಾರೆ. ನಮ್ಮ ಪ್ರಶ್ನೆ ಹಾಗೆ ಉಳ್ಕೊಂತೀಗ, ದೇವ್ರಿಗೆ ಏನು ಉಳ್ಕೊಂತೀಗ? ಅವ್ಯಕ್ತತ್ವ ಮಾತ್ರ ಉಳ್ಕೋ, ವ್ಯಕ್ತತ್ವ ಇಲ್ಲ. ಅವ್ಯಕ್ತ ಅಂದ್ರೇನು? ಕಾಣೋದಿಲ್ಲ ಅಂತ ಅರ್ಥ. ಮತ್ ಭಕ್ತಿ ಯಾಕೆ ಮಾಡಬೇಕಾಗಿದ್ರೆ? ಪ್ರಯತ್ನ ಯಾಕೆ ಮಾಡಬೇಕು? ಬಿಟ್ಬಿಟ್ರೆ ಆಗ್ಬೇಕಲ್ಲ ಅಂತ ಕೇಳಿದ್ರೆ, ಓ ಪ್ರಕಾಶಶ್ಚ ಕರ್ಮಣಿ ಅಭ್ಯಾಸಾತ್, ಓಂ ಮುಂದಿನ ಸೂತ್ರ, ವಿಷಯಭೂತೆ ತಸ್ಮಿನ್ನೇವ ಶ್ರವಣಾದಿ ಅಭ್ಯಾಸಾತ್ ಪ್ರಕಾಶಶ್ಚ ಭವತಿ. ಬಹಳ ಹೇಳಿದ್ರು ಪ್ರಕಾಶಶ್ಚ ಏನು? ಹೌದು ಇಲ್ಲ ಅಂತ ಹೇಳಿ ಯಾತಕ್ಕೆ ಇಟ್ಕೊಂಡ್ರೆ ಸಿಂಪಲ್ ಅದು. ನಮ್ಮ ಅಲ್ಲ ಅಲ್ಲ, ಹೌದು ಜನವನ್ನು ತೆಗೆದಾಕ್ತಾನೋ ಯಾತಕ್ಕೆ? ಅದೇ ಹೇಳ್ತೇನೆ ಈಗ, ಯಾತಕ್ಕೆ ಅಂತ ಕೇಳಿದ್ರೆ ಸಂಸಾರ ಅಂಬೋದೇನೀಗ ಪ್ರಾಕೃತ, ಸಂಸಾರ ಅಂಬೋದು ಪ್ರಾಕೃತ. ಪರಮಾತ್ಮ ಯಾರು? ಜನಾರ್ದನ. ಪ್ರಾಕೃತ ದೇಹ ನಮಗೆ ತೆಗೆದಾಕ್ತಾನ ಅವನಿಗಿರುತ್ತೆ ಹಾಗಿದ್ರೆ. ಅರ್ಥ ಆಯ್ತಾ? ಈಗ ನಮಗೆ ಪ್ರಾಕೃತ ದೇಹವನ್ನು ನಾಶ ಮಾಡ್ತಿರ್ಬೇಕಾದ್ರೆ ಅವನಿಗೆ ಪ್ರಾಕೃತ ದೇಹ ಇರುತ್ತಾ? ಅದು ಹೇತು ಗರ್ಭವಾದ ಪದ. ಅದು ಶ್ರೀಮಂತ ದಾನ ಮಾಡದ ಅಂದ್ರೆ ಅರ್ಥ ಏನು? ಎಲ್ಲಿಂದ ದಾನ? ಶ್ರೀಮಂತ ಪದದಲ್ಲಿ ಉತ್ತರ ಇದೆ, ಹೇತು ಗರ್ಭ ಪದ ಅಂತ ಹೇಳಿದ್ರು. ಹೇತು ಗರ್ಭ ಪದ, ಅವ್ರ ರೋಗಿ ಅವನು ಕರ್ಕೊಂಡ್ಬರಬೇಡಿ ಅಂದ್ರು. ಯಾತಕ್ಕೆ ಕೈಲಾಗಿ ರೋಗಿ ಅಂತ ಪದದಲ್ಲೇ ಉತ್ತರ ಇದೆ, ಗೊತ್ತಾಯ್ತಾ? ಅದಕ್ಕೂ ಲಕ್ಷ್ಮೀಪತಿ ನಾರಾಯಣ ಸರ್ವೋತ್ತಮ, ಲಕ್ಷ್ಮೀನ ಪದದಲ್ಲೇನೆ ಸರ್ವೈಶ್ವರ್ಯ ಸ್ಥಾಪಕ ಇದೆ. ಅದು ಜನಾರ್ದನ ಪದ ಅಲ್ಲಿಗೆ ಬಂತು. ಯಾವ ಪದನ ಒಬ್ಜೆಕ್ಟಿವ್ ಉಪಯೋಗಿಸ್ಬೇಕಾದ್ರೆ ಕೂಡ ಏನಿರುತ್ತೆ ಅಲ್ಲಿ? ಅಲ್ಲೊಂದು ಕಾರಣ ಇರುತ್ತೆ, ಅದೇ ಪದಕ್ಕೆ ಒಂದು ಕಾರಣ ಕೊಡ್ತಾರೆ. ಇಲ್ಲ ಹೋದ್ರೆ ಇರೆಲೆವೆಂಟ್ ಆಗೋದು. ಯಾವುದೋ ಕೂಡ ಎಲ್ಲ ಹೇಳಕ್ ಹೋಗಬಾರ್ದು. ಅವ್ನು ಶ್ರೀಮಂತ ಅಂತ ಎಲ್ಲಿ ಉಪಯೋಗಿಸ್ತಾರೆ? ದಾನ ಧರ್ಮ ಮಾಡ್ಬೇಕಾದ್ರೆ ಅವ್ನು ವೈದ್ಯ ಅಂತ ಯಾವುದು ಔಷಧಿ ಕೊಟ್ಟ ಡಾಕ್ಟರ್ ಅಂತ ಕರೀತಾರೆ. ಶ್ರೀಮಂತ ಅಂತ ಶ್ರೀಮಂತರಿಗೆ ಔಷಧಿ ಕೊಟ್ಬಿಟ್ಟ ಅಂದ್ರೆ ಔಷಧಿಗೂ ಶ್ರೀಮಂತಿಗೂ ಸಂಬಂಧ ಇಲ್ಲ, ವೈದ್ಯನಾಗಿರೋ ಸಂಬಂಧ ಇಲ್ಲ. ಅದು ದಾನ ಮಾಡ್ಬೇಕಾದ್ರೆ ವೈದ್ಯನಾಗಿರೋ ಸಂಬಂಧ ಇಲ್ಲ, ಅಲ್ಲಿ ಶ್ರೀಮಂತಿಗೆ ಸಂಬಂಧ ಇರ್ತದೆ. ಅದಕ್ಕೋಸ್ಕರ ಪ್ರತಿಯೊಂದು ಪದದಲ್ಲೂ ಕೂಡ ಅಂತ ವೈಶಿಷ್ಟ್ಯ ಹೇಳ್ತಾರೆ. ಇವೆಲ್ಲ ಎಲ್ಲ ವ್ಯಾತಕ್ಕೆ ಬರೆಯೋದಿಲ್ಲ ಅಂದ್ರೆ ಇಷ್ಟು ಬರದಿದ್ದೇ ಜನ ಓದೋದಿಲ್ಲ, ಇಷ್ಟು ಬರೋ ಇಷ್ಟು ತಪ್ಪ ಆಗ್ತದೆ ಪೂರ್ತಿ. ತಪ್ಪ ನೋಡಿದ್ರೆ ಬೆಟ್ಟ ನೋಡಿದಷ್ಟು ಹತ್ತದಿಲ್ಲ ತರಲ್ಲ ಹಾಗೆ ಬೆಟ್ಟ. ಓ ನಮ್ ಕೈಲಿ ಆಗೋದಿಲ್ಲ, ಎಷ್ಟೆತ್ರ ಇದೆ ಇದು. ಅದೇ ಟೀಕಾದಿಗಳು ಅದು ಎತ್ತರ ನೋಡಿ ಗಾಬರಿಯಬಾರದು ಅಂತ ಹೇಳಿ ಕನ್ಸೈಸ್ ಮಾಡ್ತಾ ಹೋಗ್ತಾರೆ ಅಷ್ಟೇ. ಅದೆಲ್ಲ ಆ ರೀತಿ ಹೇಳ್ತಾ ಹೊರಟ್ರೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ಬೇಕಾಗ ಯಾತಕ್ಕೆ ಲಿಂಕ್ ಆಗಿದೆ. ಆಚಾರ ಭವತಿ ಅಂತ ಕೊನೆಗೆ ಹೇಳಿದ್ರು, ಮತ್ತೆ ಯಾಕೆ ಹೇಳಿಲ್ಲ ಆಗಿದ್ರೆ ಕೊನೆಗೆ ಬಂದು ನೋಡಿ. ವಿಷಯ ಭೂತೆ ತಸ್ಮಿನ್ನೇವ ಶ್ರವಣಾಧ್ಯಭ್ಯಾಸಾತ್ ಪ್ರಕಾಶಶ್ಚ ಭವತಿ ಇದೆ. ಭವತಿ ಚ ಅಂತ ಹೇಳಿದ್ರು ಸರಿ ಹೋಗ್ತಿತ್ತು, ಕೊನೆಗಾಗಿ ಹೇಳ್ಬೇಕಾಗಿದ್ರೆ. ಅದಕ್ಕೆಲ್ಲ ಕಾರಣ ಇರ್ತದೆ ಪ್ರತಿಯೊಂದು ಕೂಡ. ಆಚಾರ ಪಾಂತು ಅಸ್ಮಾನ್ ಶುರು ಮಾಡಿದ್ರು, ಫಸ್ಟ್ ಕ್ರಿಯಾಪದ, ಆಮೇಲೆ ಉಳಿದೆಲ್ಲ ಬಂತು. ಆಕ್ಚುಲಿ ಸಿಂಟ್ಯಾಕ್ಸ್ ಪ್ರಕಾರ ಫಸ್ಟ್ ಯಾವ್ದು ಬರಬೇಕು? ಕರ್ತೃಪದ ಬರಬೇಕು, ಗೊತ್ತಾಯ್ತಾ? ಅಲ್ಲಿ ಕ್ರಿಯಾಪದ ಬಂದ್ಬಿಟ್ಟಿದೆ. ಯಾತಕ್ಕೆ ಅಂತ ಅದಕ್ಕೊಂದು ಕಾರಣ ಇದೆ. ಅಲ್ಲಿ ಪಾತ್ವಸ್ಮಾನ್ ಅನ್ಲಿಲ್ಲ, ಪಾಂತ್ವಸ್ಮಾನ್ ಅಂದ್ರು. ಪಾತು ಅಸ್ಮಾನ್ ಪಾತ್ವಸ್ಮಾನ್ ಆಗತ್ತೆ, ನಾ ನನ್ನನ್ನ ಅಂತ ಹೇಳಿ. ಪಾಂತು ಬಹುವಚನ ಯಾತಕ್ಕೆ ಇಟ್ಟರು ಅಂತ ಕೇಳಿದ್ರೆ, ದೇವರು ಒಬ್ಬನೇ ಇದ್ದಾನೆ ಬಹುವಚನ ಯಾತಕ್ಕೆ? ಶ್ರೀಮದ್ ಕಂಠೀರ ವಾಸ್ಯ ಪ್ರಸುನಕರಾಹ, ಉಗ್ರಗಳು ಪ್ಲೂರಲ್, ಪ್ಲೂರಲ್ ಅದು ಪಾಂತು ಅಂತ ಕರೆದು ಹೋಗ್ಲಿ. ಪಾಂತು ಮಾಮ್ ಅನ್ಬಹುದಾಗಿತ್ತು. ನಮ್ ಪಾಂತು ಅಸ್ಮಾನ್ ಯಾತಕ್ಕೆ ಹೇಳಬೇಕು ಅಂತ ಕೇಳಿದ್ರೆ, ಮಾಮನ ನನ್ನನ್ನು ಕಾಪಾಡಲಿ, ಅಸ್ಮಾನ್ ನಮ್ಮನ್ನು ಕಾಪಾಡಲಿ. ಅಲ್ಲೂ ಸ್ವಾರಸ್ಯ ಇದೆ, ಒಬ್ಬನ್ನೇ ಕಾಪಾಡಲಿ ಏನರ್ಥ ಈಗ? ಅದು ಪರ್ಸನಲ್ ಪ್ರಾಬ್ಲಮ್ ಅದು. ಅಸ್ಮಾನ್ ಅಂದಾಗ ಅದು ಕಲೆಕ್ಟಿವ್ ಪ್ರಾಬ್ಲಮ್, ಗೊತ್ತಾಯ್ತಾ? ಸಂಸಾರಿಗಳನ್ನು ಉದ್ಧಾರ ಮಾಡಲಿ. ಕರುಣಿಸುವುದು ಪಾಲಿಪುವುದು ಯಮಗೆ ಸನ್ಮತಿಯ, ಗೊತ್ತಾಯ್ತಾ? ಯಮಗೆ ಮಂಗಳವ, ನನಗೆ ಮಂಗಳವ ಬೇರೆ, ಯಮಗೆ ಮಂಗಳವ ಬೇರೆ. ನನ್ನ ರಿಸಲ್ಟ್ ಬಂದ್ರೆ ರಿಸಲ್ಟ್ ಅನೌನ್ಸ್ ಆಯ್ತು ಅಂಬುದು ಬೇರೆ. ತನ್ನ ರಿಸಲ್ಟ್ ತಿಳ್ಕೊಬಿಟ್ರೆ ಸತ್ ಫೋಲ್ ಅದು. ರಿಸಲ್ಟ್ ನಾನು ಪಾಸ್ ನಿಮಿಷ ಗೊತ್ತಿಲ್ಲ ಕೂಡ ಅನೌಷಿಯಲ್ ತಿಳ್ಕೊಂಬಂದೆ ಅಂತ ಕೇಳಿದ್ರೆ, ರಿಸಲ್ಟ್ ಸಸ್ಪೆಂಡ್ ಮಾಡಿಬಿಟ್ಟು ಅನೌನ್ಸ್ ಮಾಡೋದನ್ನ ಎಂಕ್ವೈರಿ ಶುರು ಮಾಡ್ತಾರೆ. ರಿಸಲ್ಟ್ ಯಾಕೆ ಲೀಕ್ ಆಯ್ತು ಅಂತ ಶುರು ಮಾಡ್ತಾರೆ. ಅದು ಮಾಡಾಗಿಲ್ಲ, ಮಾಸಲ್ಲಿ ಬಂದಾಗ ಏನಾದ್ರು ವ್ಯಾಲಿಡ್. ಅದು ಅನೇಕ ಕಾರಣಗಳಿರುತ್ತೆ, ಮೊದಲು ಹಾಕೋದಕ್ಕೂ ಕಾರಣ. ಅದು ಅಸ್ಮಾನ್ ಪಾಂತು ಅನ್ಬಹುದು, ಪಾಂತು ಅಸ್ಮಾನ್ ಯಾತಕ್ಕೆ ಹೇಳಬೇಕು ಅಂದ್ರೆ, ತುಂಬಾ ಆಪತ್ ಬಂದಾಗ ಕಾಪಾಡಿ, ನಮ್ಮನ್ನು ಕಾಪಾಡಿ ಅಂತ ಯಾರೋ ಬರಲಿಲ್ಲ, ಕಾಪಾಡಿ ಶುರು ಮಾಡ್ತಾರೆ. ನಮ್ಮನ್ನು ಕೂಗೋಡೆ ನಮ್ಮನ್ನು ಅಂತ ಅರ್ಥ. ಇನ್ನೇ ಹೇಳ್ಬೇಕಾ? ನನ್ನನ್ನು ಕಾಪಾಡಿ ಅಂತ ಯಾರು? ಯೋ ಕಾಪಾಡಿ, ಯೋ ಕಾಪಾಡಿ ಅಂತಾರೆ. ನನ್ನನ್ನು ಪದ ಉಪಯೋಗಿಸ್ ಇರಲೇ ಬೇಕಾಗಿಲ್ಲ. ಅದು ಅಲ್ಲಿಗೂ ಬೇಕಾದ್ರೆ ಆಮೇಲೆ ಹೇಳು, ಮೊದಲೇ ಹೇಳ್ಬೇಕಾಗಿಲ್ಲ. ಅಷ್ಟೆಲ್ಲ ಇಟ್ಕೊಂಡೆ ಹೇಳೋದ್ರಿಂದ ಜನಾರ್ದನ ಅನ್ನೋ ಪದ ಅರ್ಥವತ್ತಾದ ಪದ. ಈಗ ಹೇಳ್ತಾರೆ, ಹಾಗಿದ್ರೆ ಒಂದು ಕೆಲಸ ಮಾಡೋಣ, ನಿತ್ಯಾವ್ಯಕ್ತ ಅಂತೀರಿ, ಪ್ರಯತ್ನ ಮಾಡಿ ನೋಡೋಣ ಅಂತ ಹೇಳಿದ್ರೆ ಆಗೋದಿಲ್ಲ ಅಂತೀರಿ, ಭಕ್ತಿ ಮಾಡಿ ಅಂತೀರಿ, ಪ್ರಯತ್ನನೂ ಬೇಡ ಭಕ್ತಿನೂ ಬೇಡ ಯಾವುದು ಬೇಡ ಅಂತ ಯಾಕೆ ಹೇಳಬಾರದು ಅಂದ್ರೆ, ಪ್ರಕಾಶಶ್ಚ, ಮುಂದಿನ ಮಾತು ಪ್ರಕಾಶಶ್ಚ, ದೇವರು ಕಾಣ್ತಾನೆ ಅಂತ ಈಗ ಹೇಳಿದ್ರು. ಅವ್ಯಕ್ತತ್ವ ಇದೆ ಆದರೂ ಕಾಣ್ತಾನೆ, ಅದು ಭಾರಿ ವಿಶೇಷ. ಪ್ರಕಾಶ ವಿಷಯ ಭೂತೆ ತಸ್ಮಿನ್ನೇವ ಶ್ರವಣಾದಿ ಅಭ್ಯಾಸಾತ್ ಪ್ರಕಾಶಶ್ಚ ಭವತಿ. ಪರಮಾತ್ಮ ಬೈ ನೇಚರ್ ಅವ್ಯಕ್ತ, ಯಾರಿಗೂ ಕಾಣೋದಿಲ್ಲ, ಆದ್ರೂ ಏನ್ ಮಾಡ್ತಾನೆ ಅವನು? ಕಾಣ್ತಾನೆ. ಅದಕ್ಕೆ ಅವನೇನ್ ಮಾಡದ? ವ್ಯಕ್ತ ರೂಪ ಅವ್ಯಕ್ತ ಎರಡು ಭಾಗ ಮಾಡ್ಕೊಬಿಟ್ಟ, ಕಾಣದೇ ರೂಪ ಕಾಣ ರೂಪ ಅಂತ ಹೇಳಿದ. ಹಾಗೆ ಮಾಡಬಾರದು ಅಂತ ಹೇಳ್ತಾರೆ. ದೇವರಲ್ಲಿ ಆ ಭಾಗ ಇಲ್ಲ, ಏನು ಉತ್ತರ ಕೊಡಬೇಕು ತೋರಿಸ್ತಾರೆ. ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಇತಿ ಶ್ರುತೇಹೇ. ಶ್ರುತಿ ಹೇಳಿದೆ ದೇವರು ಕಾಣ್ತಾನೆ ಅಂತ ಹೇಳಿದ ಮೇಲೆ ನಾವು ಕಾಣೋದಿಲ್ಲ ಅಂತ ಅರ್ಥ ಮಾಡಕ್ ಬರೋದಿಲ್ಲ, ಕಾಣ್ತಾನೆ ಅಂತ ಒಪ್ಕೊಳ್ಳಬೇಕು ನಾವು. ಅವ್ಯಕ್ತ ಅಂತ ಶ್ರುತಿ ಹೇಳಿದೆ, ಅವ್ಯಕ್ತತ್ವನು ಹಾಗೆ ಇಟ್ಕೋಬೇಕು ಶ್ರುತಿ ಹೇಳಿರೋದ್ರಿಂದ. ಕಾಣ್ತಾನೆ ಅಂದ್ರೆ ಒಪ್ಕೋಬೇಕು ಹೇಗೆ ಶ್ರುತಿ ಹೇಳಿರೋದ್ರಿಂದ, ಎರಡನ್ನೂ ಬಿಡಾಗಿಲ್ಲ. ಮತ್ತೆ ಹೇಗೆ ಸಾಧ್ಯ ಅಂದ್ರೆ ಮುಂದೆ ಉತ್ತರ ಕೊಡ್ತಾರೆ. ನಾನು ಏವಂ ಬ್ರಹ್ಮಣ ಸರ್ವಥಾ ಅವ್ಯಕ್ತತ್ವೇ ಕಿಂ ಭಕ್ತ್ಯಾದಿನ ಪ್ರಯೋಜನಂ ಇತ್ಯಾಶಂಕಾ ಪರಿಹಾರಾಯ ಸೂತ್ರಂ ಅವತಾರ್ಯ ವ್ಯಾಚಷ್ಟೇ. ನಾನು ಏವಂ ಬ್ರಹ್ಮಣ ಸರ್ವಥಾ ಅವ್ಯಕ್ತತ್ವೇ, ಬ್ರಹ್ಮ ಸರ್ವಥಾ ಅವ್ಯಕ್ತನಾಗಿದ್ರೆ ಕಿಂ ಭಕ್ತ್ಯಾದಿನ ಪ್ರಯೋಜನಂ, ಭಕ್ತ್ಯಾದಿಗಳ ಏನ್ ಪ್ರಯೋಜನ ಇತಿ ಆಶಂಕಾ ಪರಿಹಾರಾಯ, ಇಂತಹ ಆಶಂಕೆಗೆ ಪರಿಹಾರ ಕೊಡೋದಕ್ಕೋಸ್ಕರ ಸೂತ್ರಂ ಅವತಾರ್ಯ ವ್ಯಾಚಷ್ಟೇ. ಸೂತ್ರನ ಕೋಟ್ ಮಾಡಿ ಅರ್ಥ ಬರೀತಾರೆ. ತರಿಹೀತಿ ಅವ್ಯಕ್ತತ್ವೇಪಿ ಬ್ರಹ್ಮಣೋ ನ ಜ್ಞಾನಾರ್ಥಂ ಪ್ರಯತ್ನ ವೈಯರ್ಥ್ಯಂ. ಅವ್ಯಕ್ತನಾಗಿದ್ರೂ ಕೂಡ ಜ್ಞಾನಕ್ಕೋಸ್ಕರ, ಅಪರೋಕ್ಷ ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡೋದು ಏನು ಕೂಡ ತಪ್ಪಲ್ಲ. ತದ್ವಿಷಯ ಶ್ರವಣಾದ್ಯ ಅಭ್ಯಾಸೇನ ಭಕ್ತಿಪೂರ್ವಕೇಣ ತದಾಪರೋಕ್ಷ ಭಾವಾತ್. ಅವನಲ್ಲಿ ಭಕ್ತಿಯಿಂದ ಶ್ರವಣಾದಿಗಳನ್ನು ಮಾಡಿದಾಗ ದೇವರು ಕಂಡೇ ಕಾಣ್ತಾನೆ, ಯೋಚನೆ ಮಾಡಬೇಕಾಗಿಲ್ಲ. ಅವಾಚ್ಯಸ್ಯ ಶಾಸ್ತ್ರ ವಿಷಯತ್ವಾಭಾವಾತ್ ನ ಶ್ರವಣಾದೀತಿ ನವಾಚ್ಯಂ. ಅಲ್ರಿ, ಅವಾಚ್ಯವನು ಅವನ ಬಗ್ಗೆ ಏನ್ ನಾವು ಕೇಳೋದು ಅಂತ ಕೇಳಿದ್ರೆ ಅರ್ಥ ತಪ್ಪು. ವಿಷಯತ್ವಶ್ಚ ಈಕ್ಷತ್ಯಧಿಕರಣೆ ಸಾಧಿತತ್ವಾದಿತಿ ಭಾವ. ಇದು ಈಕ್ಷತೆ ನಾಶ ಅಂತ ಹೇಳ್ಬಿಟ್ಟಿದ್ದಾನೆ. ಅದ್ಮೇಲೆ ಮತ್ತೆ ಹೇಳಬೇಕಾಗಿಲ್ಲ, ದೇವರು ಕಂಡೇ ಕಾಣ್ತಾನೆ. ಅವನು ವಾಚ್ಯನೂ ಹೌದು, ಅವಾಚ್ಯನೂ ಹೌದು. ಬ್ರಹ್ಮ ವಾಚ್ಯ ಹೌದು, ಅವನ ಬಗ್ಗೆ ಶಾಸ್ತ್ರ ಹೇಳ್ತಾ ಇದೆ. ಅವಾಚ್ಯ ಹೌದು, ಯಾಕೆ ಬಿಯಾಂಡ್ ಟೋಟಲಿ ಎಕ್ಸ್ಪ್ರೆಷನ್. ಎರಡೀಗ ಅಪೇರೇ ಬಂದು ಟು ಸಮ್ ಎಕ್ಸ್ಟೆಂಟ್ ಬ್ರಹ್ಮನ್ ಇಸ್ ಎಕ್ಸ್ಪ್ರೆಸಿಬಲ್, ಬಟ್ ಆಬ್ಸರ್ವ್ಡ್ ಸೆನ್ಸ್ ನಲ್ಲಿ ಇನ್ಎಕ್ಸ್ಪ್ರೆಸಿಬಲ್. ಇದು ಮಾಡಕ್ ಬರಲಿಲ್ಲ ಅವರಿಗೆ. ಆ ನಿರ್ಗುಣ ಬ್ರಹ್ಮ ಅವಾಚ್ಯ, ಸಗುಣ ಬ್ರಹ್ಮ ವಾಚ್ಯ, ಮಾತೆತ್ತಿದ್ರೆ ಶುರು ಮಾಡ್ಬಿಟ್ರು ರಾಂಗ್. ಅದು ಒಂದೇ ಎರಡು ಸಮುದ್ರ ಅಂತ ಇಲ್ಲ, ಈಗ ಎರಡೇ ಒಂದೇ ಸಮುದ್ರ ನಮ್ಮ ಎದುರಿಗಿರೋದು. ಅದು ಗಮ್ಯ ಹೌದು, ಅಗಮ್ಯ ಹೌದು. ಅದಕ್ಕೆ ಈ ರೀತಿ ಗಮ್ಯ ಸಮುದ್ರ ಅಂತ ಒಂದಿದೆ, ಅಗಮ್ಯ ಸಮುದ್ರ ಅಂತ ಒಂದು ಕತೆ ಹೇಳಬಾರದು. ಇದೇ ಸಮುದ್ರನೇ, ನಾಲ್ಕು ಹೆಜ್ಜೆ ಹೋಗೋದು ಗಮ್ಯ, ಪೂರ್ತಿ ಹೋಗೋದಲ್ಲ ಅಗಮ್ಯ. ಅಲ್ಲೇ ಉತ್ತರ ಇದೆ. ಸಮುದ್ರಕ್ಕೆ ಯಾರು ಬೇಕಾದ್ರೂ ನಾಲ್ಕು ಹೆಜ್ಜೆ ಇಡಬಹುದು, ಆದ್ರೆ ಪೂರ್ತಿ ಮುಳುಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆ ಕಡೆ ದಾಟಿಕೊಂಡು ಹೋದ್ರೆ ಯಾರು ಇರ್ತಾರ? ಅದು ಅಗಮ್ಯ. ದಾಟಿಕೊಂಡ್ಲಕ್ ಬರೋದಿಲ್ಲ ಅಗಮ್ಯ, ನಾ ಹೆಜ್ಜೆ ಇಡ್ಲಕ್ ಬರುತ್ತೆ ಗಮ್ಯ, ಅಷ್ಟೇ ಸಿಂಪಲ್. ಅದು ಸಮುದ್ರಕ್ಕೆ ಯಾರು ಸ್ಟೆಪ್ಸ್ ಹಾಕೋದಿಲ್ಲ, ಅದಕ್ಕೆ ಅಷ್ಟು ಎಲ್ಲೋದ್ರೂ ಈಸಿಯಾಗಿ ಹೋಗ್ಬೋದು. ಅದಕ್ಕೆ ಶಾಸ್ತ್ರ ಸಮುದ್ರ ಟು ಸಮ್ ಎಕ್ಸ್ಟೆಂಟ್ ಹೋಗ್ಲಿಕ್ ಬರುತ್ತೆ, ಪೂರ್ತಿ ತಿಳಿಯೋದಿಲ್ಲ. ಎರಡು ಸಮುದ್ರ ಒಪ್ಪದೇನೆ ಒಂದೇ ಸಮುದ್ರಕ್ಕೆ ಎರಡು ಹೇಳಲಿಲ್ಲ. ಅದು ಒಬ್ಬನೇ ಬ್ರಹ್ಮಣ ಏನಾಗಿದ್ದಾನೆ, ವಾಚನ ವಾಚನಾಗಿದ್ದಾನೆ, ಸಿಂಪಲ್. ಅದು ಅದು ಎರಡು ಎರಡು ಮಾಡಿಕೊಂಡು ತಲೆ ಕೆಡಿಸಿಕೊಂಡ್ರು ಆತ್ಮೀಯ ಕೆಡಿಸಿಕೊಂಡ್ರೆ ಪ್ರಾಬ್ಲಮ್ ಇಲ್ಲ, ಕೆಡಿಸಿದ್ರು ಅದು ಅದು ಪ್ರಾಬ್ಲಮ್. ಅವಳು ಕೆಡಿಸಿಕೊಂಡ್ರೆ ನಮಗೇನು ದುಃಖ ಇಲ್ಲ. ಈ ಕೊನೆಗೆ ಆಗ ಒಂದು ಪ್ರಶ್ನೆ ಹಾಕೊಂಡ್ರು, ಅಲ್ರಿ ಶ್ರವಣಾದ್ಯಭ್ಯಾಸೇನ ಬ್ರಹ್ಮದರ್ಶನಂ ಭವತಿ ಇತ್ಯೇತ ಕೂತ ಇತ್ಯತ ಆತ್ತೆ. ಶ್ರವಣ ಒಂದ್ಸರ್ತಿ ಮಾಡಿದ್ರೆ ಸಾಲದು, ಏನ್ ಮಾಡ್ಬೇಕು ಅದನ್ನ ಮತ್ತೆ ಮತ್ತೆ ಮಾಡ್ಬೇಕು. ನಮ್ಮಲ್ಲೂ ಹಾಗೇನೆ, ಹೋಗಿ ಕೇಳದೆ ಕೊಡೋದಿಲ್ಲ ಅಂದ್ರು, ಇನ್ನೊಮ್ಮೆ ಹೋಗು ಅಂತ ಹೇಳಿದ್ರು. ಕೊಡಿದ್ರೆ ಮತ್ತೊಮ್ಮೆ ಹೋಗು ಅಂತ ಹೇಳಿದ್ರು. ಅವಾಗ ಏನಾಯ್ತು, 20 ಸರ್ತಿ ಹೋದ್ರೆ ಏನ್ ಕೊಡಿಸ್ ಏನ್ ಬೇಕಾಯ ಹೇಳು ಅಂತ ಕೇಳಿದ್ರೆ ಕೊಟ್ಟು ಕಳಿಸ್ದೆ. ಸಾರ ಕೇಳೋರು, ನೀವು ಸಾರ ಬೇಕಾದ್ರೆ ಸಾರ ಕೇಳೋದಿಲ್ಲ, 10 ಸಾರು ಕೇಳಿದ್ರೆ ಸಾರಕ್ಕೆ ಬರುತ್ತೆ ಅದು. ಯಾಕೆ, ಹೆಚ್ಚು ಕೇಳಿದ್ರೆ ಕಡಿಮೆ ಯಾರು ಸಿಗುತ್ತೆ, ಸ್ವಲ್ಪ ಕೇಳಿದ್ರೆ ಅದು ಸಿಗೋದಿಲ್ಲ. ಗ್ರಾಂಟ್ ಕೇಳ್ಬೇಕಾದ್ರೆ ಸುಮ್ನೆ ಹಾಕೋದು, ಯಾರು ಒಂದು ಹಾಕೋದು ಹೇಳೋರು ಹೇಳ್ತಾರೆ. ಸುಮ್ನೆ ಹಾಕೋದು 20 ಲಕ್ಷ ಹಾಕೋದು ಗಂಟೆನೇ ಹೋಗ್ತದೆ, 20 ಸಾವಿರ ಕೊಟ್ಟು 20 ಲಕ್ಷ ಹಾಕೊಂಡು ಹೋಗು. ಅದೇ ರೀತಿ ದೇವರನ್ನ ಮತ್ತೆ 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 ಕೇಳಬೇಕು. ಆಗ ಆವೃತ್ತಿ ಅಸಕರ ಉಪದೇಶ ತುಂಬಾ ಜನಕ್ಕೆ ಆಗ ಅರ್ಥ ಆಗುತ್ತೆ. ಮತ್ತೆ ಮತ್ತೆ ಅಂತ ಕೇಳಬೇಕು ಅಂದ್ರೆ ಸಾಮಾನ್ಯ ಹಂತದಲ್ಲಿ ಸಾಧ್ಯವಾಗದಿದ್ದು ಯಾವಾಗ ಆಗುತ್ತೆ, ಪುನಃ ಪುನಃ ಪ್ರಯತ್ನ ಮಾಡಿದ್ರೆ ಸಾಧ್ಯವಾಗುತ್ತೆ. ಒಂದ್ಸತಿ ಕೈ ಎತ್ತಸ, ಇನ್ನೊಂದ್ಸತಿ ಏನ್ ಮಾಡಿದ, ಸ್ವಲ್ಪ ಜಾಸ್ತಿ ಪ್ರೆಸ್ ಕೊಟ್ಟೆ ಹಾರಿದ, ಆಮೇಲೆ ಸ್ವಲ್ಪ ಇನ್ನೂ ಜಾಸ್ತಿ ಕೊಟ್ಟ, ಅವ ಸಿಕ್ತು. ಬರೀ ಕೈ ಚೆಲ್ ಸಿಗ್ದಿಲ್ಲ, ಹಾರದ ಸಿಕ್ತು, ಇನ್ನು ಸ್ವಲ್ಪ ಹಾರನ್ನು ಜಾಸ್ತಿ ಮಾಡ್ದ ಸಿಕ್ತು. ಆ ರೀತಿ ದೇವರನ್ನ ಹಿಡಿಬೇಕು ಅಂತ ಹೇಳಿದ್ರು. ಓಂ ನಿತ್ಯಾ ವ್ಯಕ್ತಸ್ಯ ಕಥಂ ಪ್ರಕಾಶ ಇತ್ಯತ ಉಚ್ಯತೆ. ಅಲ್ರಿ ನೀವು ಬೇಸಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂತ ಕೇಳಿದ. ನಿತ್ಯಾವ್ಯಕ್ತ ಅನ್ನೋ ಪದ ಬಿಟ್ಟಿಲ್ಲ ನೀವು, ಪ್ರಕಾಶ ಆಗ್ತಾರೆ ಅಂತ ಮತ್ತೆ ಸೇರಿಸ್ತೀರಿ. ನಿತ್ಯಾವ್ಯಕ್ತ ಅಂದ್ರೆ ಏನು, ಏನ್ ಮಾಡಿ ವ್ಯಕ್ತ ಆಗಬಾರದು ಅಂದ್ರೆ ನಿತ್ಯಾವ್ಯಕ್ತದ ಅರ್ಥ ಕಾಣಿಸೋದಿಲ್ಲ ಅಂತ ಹೇಳಿದ ಮೇಲೆ ಸ್ವಲ್ಪ ಆಮೇಲೆ ಕಾಣಿಸ್ತಾನೆ ಅರ್ಥ, ಅದಕ್ಕೆ ಉತ್ತರ ಕೊಡ್ತಾರೆ. ಇಂಪಾರ್ಟೆಂಟ್ ಇದು. ಓಂ ಅಥೋ ಅನಂತೇನ ತಥಾ ಹಿ ಲಿಂಗಂ ಓಂ. ಓಂ ಅಥೋ ಅನಂತೇನ ತಥಾ ಹಿ ಲಿಂಗಂ ಓಂ. ಸುನಯ ಅಥ ವ್ಯಕ್ತನೂ ಹೌದು ಕಾಣಿಸ್ತೇನೋ ಹೌದು, ಉಭಯತ್ರ ಪ್ರಮಾಣ ಭಾವಾತ್ ತತ್ಪ್ರಸಾದಾದೇವ ಪ್ರಕಾಶೋ ಭವತಿ. ಮತ್ತೆ ಸಿಂಪಲ್ ಆನ್ಸರ್, ಶಾಸ್ತ್ರ ಹೇಳಿತು ದೇವರು ಅವ್ಯಕ್ತ ಅಂತೇಳಿ, ಶಾಸ್ತ್ರ ಹೇಳಿತು ದೇವರು ಕಾಣ್ತಾನೆ ಅಂತೇಳಿ, ಎರಡೂ ಸರಿ. ಆದ್ರಿಂದ ಒಂದು ಅರ್ಥ ಗೊತ್ತಾಯ್ತು ನಮಗೆ, ಏನು ಅಂದ್ರೆ ಪರಮಾತ್ಮ ಅವ್ಯಕ್ತನಾದ್ರಿಂದ ಕಾಣೋದಿಲ್ಲ, ಆದರೆ ಭಕ್ತಿ ಮಾಡಿದವರಿಗೆ ತಂದೆ ಶಕ್ತಿಯಿಂದ ಕಾಣ್ತಾನೆ. ವ್ಯಕ್ತ ರೂಪ ಅಂತ ತಿಳ್ಕೋಬಾರ್ದು, ಏನಾದ್ರು ತಂದೆ ಶಕ್ತಿಯಿಂದ ಕಾಣ್ತಾನೆ. ಅರ್ಜುನ ಅಲ್ಲೇ ಹೇಳ್ಬಿಡ್ತಾನೆ, ನಾನು ನೋಡ್ಲಿಕ್ಕೆ ಆಗೋದಿಲ್ಲ, ದಿವ್ಯಂ ದದಾಮಿತಿ ಚಕ್ಷು, ಎರಡು ಉತ್ತರ ಅಲ್ಲೇ ಇದೆ, ನಾನು ನೋಡ್ಲಿಕ್ಕೆ ಆಗೋದಿಲ್ಲ, ಏನ್ ಮಾಡಿದ ಕೈಯಲ್ಲಿ ಸಾಧ್ಯ ಇಲ್ಲ ನೋಡ್ಲಿಕ್ಕೆ, ನಾನು ತೋರಿಸಿದ್ರೆ ನೋಡ್ಬಹುದು ಅಷ್ಟೇ. ಇದೇ ಮಾತಿನ ಅರ್ಥ ಇದು, ತಾನು ತೋರಿಸ್ತಾನೆ ಅಂತ ತಿಳ್ಕೊಂಡ್ಬಿಟ್ಟೆ, ಸಿಂಪಲ್ ಆಗೋಯ್ತು. ತಾನು ತೋರಿಸ್ತಾನೆ ಸಾಧ್ಯ, ಅವಾಗ ತೋರಿಸ್ತಾ ಯಾವಾಗ ತೋರಿಸ್ತಾನ, ಅವನು ಅನುಗ್ರಹ ಮಾಡಿದ್ರೆ ತೋರಿಸ್ತಾ ಇಲ್ಲ, ಅನುಗ್ರಹ ಯಾವಾಗ ಮಾಡ್ತಾನೆ, ನಾವು ಭಕ್ತಿ ಮಾಡಿದ್ರೆ ಮಾಡ್ತಾನೆ. ನಮ್ ಸೈಡ್ ಇಂದ ಭಕ್ತಿ, ಆ ಸೈಡ್ ಇಂದ ಪ್ರಸಾದ, ಲಿಂಕಿಂಗ್ ಫ್ಯಾಕ್ಟರಿ ಜ್ಞಾನ, ಗೊತ್ತಾಯ್ತಾ, ಎರಡಕ್ಕೂ ಲಿಂಕ್ ಮಾಡೋದು ಯಾವುದು, ಜ್ಞಾನ. ಜ್ಞಾನದಿಂದಾಗಿ ಅದ್ನಲ್ಲಿ ಭಕ್ತಿ ಬಂತು, ಭಕ್ತಿ ಮಾಡ್ತಾನೆ ಅಂತೇಳಿ ಪರಮಾತ್ಮ ಅನುಗ್ರಹ ಮಾಡಿದ. ಆ ಜ್ಞಾನ ಇಲ್ದವ್ರು ಎರಡೂ ಆಗ್ತಿರ್ಲಿಲ್ಲ. ಆ ಸ್ಮಾಲ್ ವೈರ್ ಫ್ಯೂಸ್ ಹೋದ್ರೆ ಹೇಗೋ ಹಾಗಾಗ್ಬಿಡೋದು, ಫ್ಯೂಸ್ ಹೋದ ತಕ್ಷಣ ಎಷ್ಟೇ ಕರೆಂಟ್ಸ್ ಸರಿ ಇದ್ರು ಕೂಡ ಲಿಂಕ್ ಆಗುತ್ತಲ್ಲ, ಆ ಫ್ಯೂಸ್ ಹೋದಾಗಿದೆ. ಇವತ್ತು ಆಗಿರೋದು ಏನಂದ್ರೆ ಫ್ಯೂಸ್ ಇಸ್ ಮಿಸ್ಸಿಂಗ್, ಎಲ್ಲ ಇದೆ ಫ್ಯೂಸ್ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಹಾಕಿದ್ದೆಲ್ಲ ಹೈ ವರ್ತಾನೋ ಅದು ಮಿಸ್ ಆಗ್ತಾ ಇದೆ, ಅದನ್ನೆಲ್ಲರೂ ಮಿಸ್ ಮಾಡಿಬಿಟ್ಟಿದ್ರು, ಆಚಾರ ಸರಿ ಮಾಡ್ತಾ ಇದ್ದಾರೆ. ಇತಿ ಲಿಂಗಂ ತಸ್ಯ ಅಭಿಧ್ಯಾನಾತ್ ಅಭಿಧ್ಯಾನಾದಿ ಯೋಜನಾತ್ ತತ್ವಭಾವಾತ್ ಭೂಯಶ್ಚಾಂತೆ ವಿಶ್ವ ಮಾಯಾ ನಿವೃತ್ತಿ. ಇತಿ ಲಿಂಗಂ ತಸ್ಯ ಅಭಿಧ್ಯಾನಾತ್, ಅವನ ಇಚ್ಛೆಯಿಂದ, ಗೊತ್ತಾಯ್ತಾ, ಪರಮಾತ್ಮನನ್ನ ಆಯೋಜನಾತ್ ತಾನೇ ತೋರಿಸಿಕೊಡೋ, ದಿವ್ಯಂ ದದಾಮಿತೇ ಚಕ್ಷು, ಕಣ್ಣನ್ನು ತೋರಿಸಿಕೊಡೋದ್ರಿಂದ ಅದು ಸಾಧ್ಯ, ಇಲ್ಲದವ್ರು ಸಾಧ್ಯ ಆಗ್ತಿದ್ದಿಲ್ಲ. ಅದೇ ಉಪನಿಷತ್ ಹೇಳಿತು, ಯಮೇವೇಷ ವೃಣತೆ ತೇನಲಭ್ಯ, ಗೊತ್ತಾಯ್ತಾ, ಯಮೇವೇಷ ವೃಣತೆ ತೇನಡ, ಯಾರನ್ನು ಒಲಿತಾನ ಅವರಿಗೆ ಸಿಗ್ತಾನೆ. ಎಷ್ಟು ಸುಲಭ, ದೈವೀಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿದೆ. ನಾನು ಆಶ್ರಯಿಸಿದವರಿಗೆ ಅನುಗ್ರಹ ಮಾಡ್ತಾನೆ. ಅರ್ಜುನ ಮತ್ಪ್ರಸಾದಾತ್ ಪರಾಂ ಶಾಂತಿಂ ಅಚರೇಣಾಧಿಗಚ್ಚತಿ ಮತ್ಪ್ರಸಾದಾತ್. ಅರ್ಜುನ ಕೊನೆಗೆ ರೆಕಗ್ನೈಸ್ ಮಾಡಿದ, ಮತ್ತೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ ಮಯಾಚ್ಯುತ. ತ್ವತ್ಪ್ರಸಾದ ತಿಳ್ಕೊಂಡ್ಬಿಟ್ರೆ ಸರಿ, ಪ್ರಸಾದ ಅನ್ನೋ ಪದನ ನಾ ಅಲ್ಲಿಂದ ಪಡಿಬೇಕಾದ್ರೆ, ಇಲ್ಲಿಂದ ಸೇವಾಕರ್ತರಲ್ಲಿ ಪ್ರಸಾದ ಕೊಡ್ತಾರೆ ಅವನಿಗೆ, ಪ್ರಸಾದ ಕೊಡೋದು ಯಾವಾಗ, ಸೇವಾಕರ್ತರಾದ್ರೆ ಪ್ರಸಾದ, ಊಟ ಮಾಡಿಕೊಡೋದು ಮತ್ತೆ ಸೇವಾಕರ್ತರ ಕ್ಯೂ ನಿಲ್ಬೇಕಾಗಿಲ್ಲ, ಅವನು ಸೇವಾಕರ್ತರಾಗಬೇಕು. ಆ ಭಕ್ತಿ ಅಂದ್ರೆ ಸೇವಾ, ಅದ್ರ ಮಾಡಿದವ್ರು ಪರಮಾತ್ಮ ಏನ್ ಮಾಡ್ತಾನೆ, ಪ್ರಸಾದ ಕೊಡ್ತಾರೆ. ಅರ್ಜುನ ಸೈಡಿಂದ ಸೇವಾ, ಆ ಸೈಡಿಂದ ಪ್ರಸಾದ, ನಮ್ಮ ಸೈಡಿಂದ ಶ್ರವಣಾದಿ ರೂಪವಾದಂತಹ ಸಾಧನ ಭಕ್ತಿಪೂರ್ವಕ, ದೇವರ ಅನುಗ್ರಹ ಆ ಕಡೆಯಿಂದ ಬಂತು, ಸುಲಭ ಅದು. ಇತಿಲಿಂಗ ಯುಜ್ಯತೆ ಚಾತಸ್ಯ ಅನಂತ ಶಕ್ತಿತ್ವಾತ್. ಅಲ್ರಿ ಅವ್ಯಕ್ತನಾದವನು ಹೇಗೆ ಕಾಣ್ತಾನೆ ಅಂದ್ರೆ, ಅದು ಅವನಿಷ್ಟ, ಯಾವ ತಲೆ ಕೆಡಿಸ್ಕೋಬೇಕು ಅದಕ್ಕೆ, ಅನಂತ ಶಕ್ತಿ ಅವನು, ಯಾವ್ದು ಇಂಪಾಸಿಬಲ್. ಅವನು ಹೇಳಿದ ಸೈನ್ ಮಾಡಿದ ಮುಗಿದ ಕತೆ, ಯಾಕೆ ಅವನ ಕೈಯಲ್ಲಿದೆ, ಅವನ ಕೈಯಲ್ಲಿದ್ದನ ಅವ್ನು ಮಾಡ್ತಾನೆ, ಕೇಳಾಗಿಲ್ಲ ನೀವು ಯಾಕೆ ಅಂತ ಕೇಳಿ, ಕೇಳಿದ್ರೆ ಅಫೆನ್ಸ್ ಆಗುತ್ತೆ, ಕೇಳದೆ ತಪ್ಪು, ಅವನಿಗೆ ನಿನಗ್ಯಾಕೆ ಮಾಡೋದಿಲ್ಲ, ಇನ್ನೊಂದ್ ಸತಿ ಕೂಡ ಮಾಡೋದಿಲ್ಲ ಹೋಗುವಂತ ಕರೆಸಿಬಿಟ್ಟ, ಈಗ ಮಾಡಿಲ್ಲ ಪ್ರಶ್ನೆ ಮಾಡಿದೆಯಲ್ಲ ಮುಂದೆ ಕೂಡ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅವನು ಕೇಳೋ ರೈಟ್ ಅವನಿಗಿಲ್ಲ, ಇತಿಲಿಂಗ ಯುಜ್ಯತೆ ಚ ತಸ್ಯ ಅನಂತ ಶಕ್ತಿತ್ವ ಅನಂತೇನ ಶಬ್ದ ಅಥವಾ ಅನಂತೇನ ತಥಾ ಈ ಲಿಂಗಂ ಮೋಂ ಇದು ಹೊಸ ಅರ್ಥ ಗೊತ್ತಾಯ್ತು. ಸಂತತಂ ಚಿಂತ ಏನಂತಂ ಅಂತಕಾಲೇ ವಿಷಯ ದೇವ್ರು ಅನಂತ ಅಂತ ಚಿಂತನೆ ಮಾಡ್ಬೇಕು. ಯಾತಕ್ಕೆ ಅಂದ್ರೆ ಅವ್ಯಕ್ತವಾದ ತನ್ನನ್ನು ತೋರಿಸ್ಕೊಡ್ತಾನೋ ದೇವರ ಗ್ರೇಟ್ನೆಸ್. ಅದು ಕಾಣದೇ ಇರೋ ದೇವರು ಕಾಣಗಾಗೋದು ಅವನ ಅನುಗ್ರಹ ಆದ್ರಿಂದ ಆಗಿ ಆ ರೀತಿ ದೇವರ ಚಿಂತನೆ ಮಾಡಬೇಕು. ಸಂತತಂ ಚಿಂತೆಯ ಅನಂತಂ ಯಾಕೆ ಅಂತಕಾಲೆ ವಿಶೇಷತ ಅಂತಕಾಲ ನಿರ್ಣಯ ಕಾಲೆ ಸಾಯಕಾಲ ಅಂತ ಅರ್ಥ ಅಲ್ಲದಕ್ಕೆ. ಜ್ಞಾನ ವೃದ್ಧಿ ಆಗ್ತಾ ಆಗ್ತಾ ಹೋದಂತೆ ಚಿಂತನೆ ಜಾಸ್ತಿ ಮಾಡಿದ್ರೆ ಪರಮಾತ್ಮ ಏನ್ ಮಾಡ್ತಾನೆ ಪ್ರಸಾದ ಮಾಡಿ ಅನುಗ್ರಹ ಮಾಡಿ ದರ್ಶನ ಕೊಟ್ಟೇ ಕೊಡ್ತಾನೆ. ಅಂತಕಾಲಕ್ಕೆ ಅನೇಕ ಅರ್ಥಗಳು. ಒಂದಂತ ನಮ್ಗೆ ಇನ್ನೇ ನಮ್ಗೆ ಅಪಾರ್ಥ ಆಗ್ತಿತ್ತು ಅಂತಕಾಲ ಸಾಯಂಕಾಲ ಚಿಂತನೆ ಮಾಡಿದ್ರೆ ಆಯ್ತಲ್ಲ ಈಗ್ಯಾಕೆ ಅವಸರ ಅಂತ ಕೇಳಿದ್ರೆ ಅಂತಕಾಲ ಡೈಲಿ ಪ್ರಾಬ್ಲಮ್ ಅಂದ್ರೆ ಅಂತಕಾಲನೆ ಡೈಲಿ ಪ್ರಾಬ್ಲಮ್ ಅಂತಕಾಲನೆ. ಇನ್ನು ಅಂತ ಅಂದ್ರೆ ನಿರ್ಣಯ ಅಂತ ಇನ್ನೊಂದು ಅರ್ಥ. ನಿರ್ಣಯ ಬಂದ ಮೇಲೆ ತಡ ಮಾಡಬೇಡಿ, ನಿರ್ಣಯ ಬಂದ ಮೇಲೆ ತಕ್ಷಣ ಆರಾಧನೆ ಮಾಡಿಬಿಡಿ. ಈ ನಿರ್ಣಯ ಬಂತು ಇನ್ನೊಂದು 10 ವರ್ಷದ ಮೇಲೆ ಸಾಂದೇಶ್ವರ ಮಾಡ ನನ್ಕೊಳ್ಳಕ್ ಹೋಗಬಾರ್ದು ಅಂತ ಹೇಳಿದ. ಅಂತ ಅಂದ್ರೆ ನಿಶ್ಚಯ, ಅಂತ ಅಂದ್ರೆ ನಿರ್ಣಯ, ಅಂತ ಅಂದ್ರೆ ವೇದಾಂತ ಅಂತ ಇನ್ನೊಂದು ಅರ್ಥ. ನಾಮೇಕದೇಶಿಯ ನಾಮಗ್ರಹಣ ವೇದಾಂತ ಸದಾಕಾಲ ವೇದಾಂತದ ಮೂಲಕನೇ ಚಿಂತನೆ ಮಾಡಬೇಕೆ ಹೊರತು ಬೇರೆ ಟೆಕ್ಸ್ಟ್ ಮಾಡಿದ್ರೆ ಉಪಯೋಗ ಇಲ್ಲ. ನಿಮಗೆ ಈಕ್ವಲೆಂಟ್ ಓದಬಾರ್ದು. ಶೇಕ್ಸ್ಪಿಯರ್ ಟೆಕ್ಸ್ಟ್ ಬುಕ್ ಇಟ್ಟಿದ್ದಾರೆ ನಿಮಗೆ, ಆ ಪುಸ್ತಕ ಇನ್ನೊಂದು ಪುಸ್ತಕ ಓದ್ತಾ ಒಂದೇನೆ ಏನ್ ಮಾಡ್ತಾರಾಗ, ಒಂದು ಪ್ರಶ್ನೆ ಬರಲೇ ಇಲ್ಲ. ಯಾತಕ್ಕೆ ಆತರ ಸೇಮ್ ಕ್ವಾಲಿಟಿ ಮಚ್ ಮೋರ್ ಕೆಲವು ಸಲ ಇನ್ನೂ ಡಿಫಿಕಲ್ಟ್ ಇರಬಹುದು ಬಟ್ ನಾಟ್ ಪ್ರಿಸ್ಕ್ರೈಬ್ಡ್. ಅದಕ್ಕೇನ್ ಮಾಡ್ಬೇಕೀಗ, ಯಾವ್ದನ್ನ ಅಂತ ಮಾಡಿದ್ದಾರೆ ನಿರ್ಣಯ ಮಾಡಿದ್ದಾರ ಟೆಕ್ಸ್ಟ್ ಅಂತ ಅದನ್ನ ಓದಿದ್ರೆ ಸಾಧ್ಯ ಇಲ್ಲ, ಓದ್ರಿಲ್ಲ. ಅದ್ರ ವಿಶೇಷತೆ ಓದಬೇಕು ಟೆಕ್ಸ್ಟ್ ಅನ್ನ. ಉಳಿದನ್ನ ಸಾಮಾನ್ಯ ಕಾರಣ ಓದ್ತಾರೆ. ಯಾರಾದ್ರೂ ಬೇಡ ಟೆಕ್ಸ್ಟ್ ಬುಕ್ ಪ್ರಿಸ್ಕ್ರೈಬ್ ಮಾಡಿದಾರಲ್ಲ, ಬೇರೆ ಓದಿದ್ರೆ ಬೇಡ ಅಂತ ಹೇಳೋದಿಲ್ಲ ಬಟ್ ಇದನ್ನ ಓದಲೇಬೇಕು. ಟೆಕ್ಸ್ಟ್ ಅನ್ನು ಓದಲೇಬೇಕು, ಬೇರೆ ಎಷ್ಟು ಬೇಕಾದ್ರೂ ಓದ್ಕೊ. ಅದರಿಂದ ಜ್ಞಾನ ವೃದ್ಧಿಗೆ ಅಷ್ಟೇ, ನಮ್ಮ ಪಾಸಿಗೆ ಅದೆಲ್ಲ ಬೇಕಿಲ್ಲ, ಪಾಸಿಗೆ ಇದೇ ಓದ್ಬೇಕು. ಅದರಿಂದ ದೇವರನ್ನ ಆರಾಧನೆ ಮಾಡಿದ್ರೆ ಕಂಡೇ ಕಾಣುತ್ತಾನೆ ಅವನ ಶಕ್ತಿ. ಅದು ಇದಕ್ಕೆಲ್ಲ ಹೇಳ್ತಾ ಇರಲ್ಲ, ಏನ್ ಆಧಾರ ಅಂದ್ರೆ ನಿತ್ಯಾವ್ಯಕ್ತೋಪಿ ಭಗವಾನ್ ಈಕ್ಷತೆ ನಿಜಶಕ್ತಿತಃ ತಮೃತೆ ಪರಮಾತ್ಮಾನಂ ಕಪ್ಪಶ್ಚೇತ ಅಮಿತಂ ಪ್ರಭುಂವಿತಿ ನಾರಾಯಣಾಧ್ಯಾತ್ಮೇ. ಪರಮಾತ್ಮ ನಿತ್ಯ ಅವ್ಯಕ್ತನಾದರೂ ಕೂಡ ನಿಜಶಕ್ತಿತಃ ತನ್ನ ಶಕ್ತಿಯಿಂದ ನಮಗೆ ಕಾಣಿಸ್ತಾನೆ. ತಮೃತೆ ಅವನ ಅನುಗ್ರಹ ಮಾಡದೆ ಹೋದ್ರೆ ಮಾತ್ರ ಕಾಣಕ್ಕೆ ಸಾಧ್ಯ ಇಲ್ಲ. ತಮೃತೆ ಪರಮಾತ್ಮಾನಂ ಕಪ್ಪಶ್ಚೇತ ಅಮಿತಂ ಪ್ರಭುಂ. ಅನುಗ್ರಹ ಇಲ್ಲದೆ ಹೋದ್ರೆ ದೇವರನ್ನು ಬೈ ಚಾನ್ಸ್ ನೋಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹಿರಣ್ಯಕಶಿಪು ಏನ್ ಮಾಡ್ಬಿಟ್ಟ, ವೈಕುಂಠಕ್ಕೆ ಹೋದ. ಅದಿದ್ದಾರೆ ವೈಕುಂಠ, ದೇವರು ಕಂಡೇ ಇಲ್ಲ ಅವನು. ಧ್ರುವ ಇಲ್ಲೇ ಇದ್ದಾರೆ, ದೇವರು ಕಂಡ. ಅರ್ಥ ಆಯ್ತಾ? ಧ್ರುವ ಭೂಲೋಕದಲ್ಲೇ ದೇವರನ್ನು ಕಂಡ. ಇನ್ನು ತಮಾಷೆ ಪ್ರಹ್ಲಾದ ಕಂಬದಲ್ಲಿ ದೇವರನ್ನು ಕಂಡ. ಅವರ ಅಪ್ಪ ವೈಕುಂಠದಲ್ಲೂ ದೇವರನ್ನು ಕಾಣಲಿಲ್ಲ. ಅರ್ಥ ಆಯ್ತಾ? ವೈಕುಂಠದಲ್ಲೂ ದೇವರನ್ನು ಕಾಣದೆ ಇದ್ದ ಅಪ್ಪ, ಇದ್ದ ಮನೆಯ ಕಂಬದಲ್ಲೂ ದೇವರನ್ನು ಕಂಡಿದ್ದ ಮಗ. ಅದ್ರ ಅರ್ಥ ಏನೋ, ಮಗನ ಅನುಗ್ರಹ ಇತ್ತು, ಅವನ ಅನುಗ್ರಹ ಇರಲಿಲ್ಲ ಅಷ್ಟೇ. ಇದ ಅರ್ಥ ಮಾಡಿಕೊಂಡ್ರೆ ಬಲ್ಲವನಿಗಿಲ್ಲಿದೆ ಶ್ರೀ ವೈಕುಂಠ ದಾಸ ಹೇಳ್ತಾರೆ. ತಿಳ್ಕೊಂಡು ಇಲ್ಲೇ ವೈಕುಂಠ, ಇಲ್ಲಿ ವೈಕುಂಠಕ್ಕೆ ಹೋದ್ರು ಅವನಿಗೆ ಅಲ್ಲಿ ಅಲ್ಲಿ ರೋಗ ದೋಷ ಕಾಮ ಎಲ್ಲ ಇತ್ತು. ಹಿರಣ್ಯಕಶಿಪುವಿಗೆ ಉಪಯೋಗಕ್ಕೆ ಬರಲಿಲ್ಲ. ಇದೆಲ್ಲ ತಿಳ್ಕೊಳ್ಳಕ್ಕೆ ಇದು ಅರ್ಥ ಇದೆ. ಇದೆಲ್ಲ ಹೇಳೋದಕ್ಕೇನೆ ಅರ್ಥೋಯಂ ಬ್ರಹ್ಮಸೂತ್ರಾಣ. ಇದಿಷ್ಟು ಥಿಯರಿ, ಅದು ಪ್ರಾಕ್ಟಿಕಲ್. ದುರ್ಯೋಧನ ತೋರಿಸ್ತೇವೆ, ವಿಶ್ವರೂಪ ತೋರಿಸ್ತೇವೆ. ದುರ್ಯೋಧನ ಕಣ್ಣು ಮುಚ್ಕೋಬೇಡಿ, ಏನು ಕಾಣಲೇ ಇಲ್ಲ. ಅರ್ಜುನಿಗೆ ಧೃತಾರ್ಥನಿಗೆ ಕಾಣಿಸ್, ಕಣ್ಣಿಲ್ದವನಿಗೆ ಕಣ್ಣು ಬಂದು ಕಾಣಿಸ್ತೇವೆ. ಕಣ್ಣಿರೋರಿಗೆ ಕಣ್ಣೋಗಿ ಕಾಣಿಸ್ದಾಗಾಯ್ತು. ಯಾಕೆ? ಅನುಗ್ರಹ ಇಲ್ಲದವರಿಗೆ ದರ್ಶನ ಕೊಡೋದಿಲ್ಲ, ಅನುಗ್ರಹ ಇದ್ದವರು ದರ್ಶನ ಕೊಡ್ತಾನೆ. ಯಾರ್ಯಾರು ಕಾಣಬೇಕು ಅಂತಿತ್ತು ಅವರಿಗೆಲ್ಲ ಕಾಣಿಸ್ತು, ಯಾರ್ಯಾರು ಕಾಣಬಾರದು ಅಂತಿತ್ತು ಅವರಿಗೆಲ್ಲ ಕಾಣಿಸ್ತಿಲ್ಲ. ಇದು ದೇವರು ವಿಚಿತ್ರ ಅಚಿತ್ಯಾದ್ಭುತ ಶಕ್ತಿ. ಇದು ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಇಬ್ಬರಿದ್ದಾರೆ, ಒಬ್ಬನಿಗೆ ತೋರಿಸ್ಬೇಕು, ಒಬ್ಬನಿಗೆ ತೋರಿಸಬಾರ್ದು. ಏನ್ ಮಾಡ್ತಾನಾಗ, ಅವನು ಹೊರಗೆ ಕಳಿಸಿ ತೋರಿಸ್ತಾನೆ. ಆಮೇಲೆ ಹೊರಗೆ ಕಳಿಸಿ ತೋರಿಸ್ತಾರೆ, ದೇವ್ರು ಹಾಗಲ್ಲ, ಆಗ್ಲೇ ತೋರಿಸ್ತಾರೆ. ಇವ್ರಿಗೆ ಕಾಣದಂತೆ ಮಾಡ್ತಾರೆ, ಹೊರಗೆ ಕಳಿಸಿ ದೂರ ಇರು ಆಮೇಲೆ ತೋರಿಸ್ತೀನಿ ಅಂತ ಹೇಳೋದಿಲ್ಲ. ಆ ದೇವ್ರ ಮ್ಯಾಜಿಕ್ ಅದು, ಒಂದು ಒಂದೇ ಸರ್ತಿ ತೋರಿಸ್ತೀವಿ, ಇವ್ನಿಗೆ ಕಾಣಬೇಕು ಅವನು ಕಾಣಬಾರ್ದು. ಉದಾಹರಣೆಗೆ ಒಬ್ಬ ಕುರುಡ, ಒಬ್ಬ ಕಣ್ಣಿರೋನು, ಒಬ್ಬ ಕುರುಡ ಕಂಡಿರೋನು. ಇವಾಗ ಕುರುಡನಿಗೆ ಕಾಣಬಾರ ಅಂತ ಅನ್ಕೋಬೇಕಾಗಿಲ್ಲ, ಎಷ್ಟು ವರ್ಷರು ಕಾಣೋದೇ ಇಲ್ಲ ಅವನಿಗೆ. ಆ ರೀತಿ ಇದ್ದ ಸ್ವರೂಪತಃ ಕುರುಡರಾದವರಿಗೆ ದೇವರು ಕಾಣಿಸೋದಿಲ್ಲ ಅಲ್ಲಿಗಲ್ಲಿ. ಇದೆ ಅವ್ಯಕ್ತಾಧಿಕಾರಣ ಅರ್ಥ ಹೇಳ್ತಾರೆ. ಆಮೇಲೆ ದೇವ್ರ ಬಗ್ಗೆ ಮತ್ತೆ ಅನೇಕ ಪ್ರಶ್ನೆ ಮಾಡ್ತಾನೆ, ಬಿಡೋದಿಲ್ಲ ಅವ್ರು. ಅದೆಲ್ಲ ಮುಂದುವರಿಸ್ತಾ ಕೊಟ್ಟಿದ ಮೇಲೆ ಬ್ರಹ್ಮಸೂತ್ರ ಅಂದ್ರೇನು, ಇರೋ ಎಲ್ಲಾ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ಅದೇ ನಿರ್ಣಾಯಕ ಶಾಸ್ತ್ರ ಅಂತ. ನಾವೆಲ್ಲ ಏನ್ ಮಾಡ್ತೀವಿ, ಎಲ್ಲ ಡೌಟ್ ಕ್ಲಿಯರ್ ಆದ್ಮೇಲೆ ಓದ್ತೇವೆ ಅಂತ ಹೇಳ್ತೇವೆ. ಅದು ಕ್ಲಿಯರ್ ಆಗೋದೆಲ್ಲ ಓದುವುದಿಲ್ಲ, ಓದಿದ್ಮೇಲೆ ಕ್ಲಿಯರ್ ಆಗದೆ ಹೊರತು ಮೊದಲಲ್ಲ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾಧಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ.